ಕರ್ಮವನ್ನು ಕರ್ಮದ ಸೇಕೆಗೋಸ್ಕರ ಮಾಡ್ತಾನೆ, ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ತಾನೆ. ಚಿಕ್ಕ ಮಕ್ಕಳೆಲ್ಲ ಇದಕ್ಕೋಸ್ಕರ ಮಾಡಿಬಿಡ್ತಾನೆ. ದೊಡ್ಡವನು ಕೇಳಿ ಯಾಕೆ ತಗೊಂಡು ಔಷಧಿ, ರೋಗ ಹೋಗಲಿ ಅಂತ ಹೇಳ್ತಾನೆ. ಚಿಕ್ಕ ಮಕ್ಕಳು ಕೇಳಿ ಚಾಕ್ಲೇಟ್ ಬರಲಿ ಅಂತ ಹೇಳ್ತಾನೆ. ಎಷ್ಟು ಡಿಫ್ರೆನ್ಸ್ ಇದೆ ಈಗ. ಇಬ್ಬರು ಔಷಧಿ ತಗೊಂಡವರೇ, ಇವನು ಕೇಳಿದ್ರೆ ರೋಗದ ಕಾನ್ಸೆಪ್ಟೇ ಇಲ್ಲ ಮಗುವಿಗೆ. ಏನೋ ತಂದೆ ತಾಯಿ ಒದ್ದಾಡ್ತಾ ಇದ್ದಾರೆ ಸುಮ್ಮನೆ. ಪಾಪ ಅವ್ರಿಗೆ ಹೆಡೇಕ್ ಅಷ್ಟೇ, ತನ್ನ ರೋಗ ಬಂದು ಅವ್ರ ಹೆಡೇಕ್ ಅಷ್ಟೇ, ಇವನಿಗೆ ಅವನು ಒರಿಡ್ ಆಗೋದು ಚಾಕ್ಲೇಟ್ ಅಷ್ಟೇ. ಇವನು ನನಗೆ ಚಾಕ್ಲೇಟ್ರ ಪ್ರಶ್ನೆ ಅಷ್ಟೇ. ನನಗೆ ಕೊಟ್ಟುಬಿಟ್ರೆ ಇಲ್ಲ ತಾಯಿಗೆ ಸಮಾಧಾನ, ಸದ್ಯ ಔಷಧಿ ಕುಡಿಯುತ್ತೆ ಅಂತ. ಮಗುವಿನ ಸಮಾಧಾನ, ಸದ್ಯ ಚಾಕ್ಲೇಟ್ ಕೊಡ್ತಂತ ಅವರಿಗೆ ಸಮಾಧಾನ. ಮಗುವಿನ ಸಮಾಧಾನ ಚಾಕ್ಲೇಟ್ ಬಂದಿದ್ದಕ್ಕೆ, ತಾಯಿ ಸಮಾಧಾನ ಔಷಧಿ ಕುಡಿದಿದ್ದಕ್ಕೆ. ಎಷ್ಟು ವ್ಯತ್ಯಾಸ ಇದೆ ಈಗ. ಇವ ದೊಡ್ಡವನಿಗೆ ಹಾಗಲ್ಲ, ನಾನು ಔಷಧಿ ತಗೊಂಡೆ, ತಂದೆ ತಾಯಿ ಬಂಧು ಬಳಗ ಯಾರು ನೋಡ್ತಾನೆ ಇಲ್ಲ, ತಾನೇ ಔಷಧಿ ತಗೋತಾನೆ. ಯಾಕೆ ನಾನು ಬದುಕಬೇಕಲ್ಲ, ಈ ಮಗುವಿಗೆ ಆ ಯೋಚನೆ ಇಲ್ಲ, ಆ ತಿಳುವಳಿಕೆನೆ ಇಲ್ಲ. ಫಸ್ಟ್ ಅವನೇ ತನ್ನ ಬದುಕು ತಂದೆ ತಾಯಿ ರೆಸ್ಪಾನ್ಸಿಬಿಲಿಟಿ ತಿಳ್ಕೊಂಡ್ಬಿಟ್ಟಿರ್ತಾನೆ. ದೊಡ್ಡವನಾಗ್ತಾ ಹೋದಂತೆ ನನ್ನ ಬದುಕು ನನ್ನ ಕೈಯಲ್ಲಿದೆ ಅಂತ ಗೊತ್ತಾಗುತ್ತೆ. ಇದು ವ್ಯತ್ಯಾಸ ಆಗಬೇಕು ಅರ್ಜುನ. ಬೆಳೆದಿದ್ದಕ್ಕೆ ಗುರುತು ಔಷಧಿ ತಗೊಳ್ಳೋದನ್ನು ಬಿಡೋದಲ್ಲ, ಔಷಧಿ ತಗೊಳ್ಳೋದನ್ನು ಬಿಡೋದು ಗುರುತಲ್ಲ. ಔಷಧಿಯನ್ನು ರೋಗ ನಿವೃತ್ತಿಯರ್ಥವಾಗಿಯೇ ತಗೊಳ್ಳೋದೇ ಹೊರತು ಬೇರೆ ಫಲಕ್ಕೋಸ್ಕರ ತಗೊಳ್ಳೋದಲ್ಲ. ಇಲ್ಲಿ ಡಿಫರೆನ್ಸ್ ತೋರಿಸ್ಬೇಕು ಹೊರತು ಬೇರೆ ಡಿಫರೆನ್ಸ್ ತೋರಿಸ್ಬಾರ್ದು, ಬೇರೆದರಲ್ಲಿ ವ್ಯತ್ಯಾಸ ತೋರಿಸ್ಬಾರ್ದು. ಇವತ್ತು ದೊಡ್ಡ ತಪ್ಪು ನಾವು ಮಾಡ್ತೇವೆ ಅಲ್ಲಿ. ನಾವು ತಿಳಿದವರು ದೊಡ್ಡವರು ಅಂದ ಮೇಲೆ ನಾವು ಉಳಿದವರಂತೆ ಮಾಡೋದಾದರೆ ನಮ್ಮ ಹಿರಿಮೆ ಏನು ಬಂತು ಅಂತ ಒಣ ಪ್ರತಿಷ್ಠೆಗೆ ಸಿಲುಕಿ ಮುಖ್ಯವಾದ ಕರ್ತವ್ಯವನ್ನು ಕೈಬಿಟ್ಟು ಬಿಡ್ತೇವೆ. ಹಾಗೆ ಮಾಡಬಾರದು ಅಂತ ಭಗವಂತ ಹೇಳಿದ. ಮತ್ತೆ ಭಗವಂತ ಹೇಳ್ತಾನೆ, ನ ಬುದ್ಧಿಭೇದಂ ಜನಯೇ ಅಜ್ಞಾನಾಂ ಕರ್ಮಸಂಗೀನಾಂ ದೋಷಯೇ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಎಷ್ಟು ಚೆನ್ನಾಗಿರೋ ಮತ್ತೊಂದು ಜವಾಬ್ದಾರಿ ಇದು. ನ ಬುದ್ಧಿಭೇದಂ ಜನಯೇ ಅಜ್ಞಾನಾಂ ಕರ್ಮಸಂಗೀನಾಂ. ಕರ್ಮಾಚರಣೆ ಮಾಡ್ತಕ್ಕಂಥ ಹಂತ ಒಂದು ಇರುತ್ತೆ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ ಜ್ಞಾನ ಅರ್ಥವಾಗೋದಿಲ್ಲ, ವೆರಿ ಇಂಪಾರ್ಟೆಂಟ್. 8-10 ವರ್ಷದ ಮಕ್ಕಳಿಗೆ ಕೆಲವು ವಿಷಯದಲ್ಲಿ ಏನು ಮಾಡಿ ತಿಳಿದಿಲ್ಲ ಅವರಿ ಪಾಪ. ಉಂಡನ್ನ ಹೇಗೆ ಜೀರ್ಣ ಆಗುತ್ತೆ ಚಿಕ್ಕ ಮಕ್ಕಳಿಗೆ ತಿಳಿದಲ್ಲ, ದೊಡ್ಡವರಿಗೂ ತಿಳಿದಿಲ್ಲ ಹೇಗೆ ಜೀರ್ಣ ಆಗುತ್ತೆ ಅಂತ. ಜೀರ್ಣ ಆಗೋದು ಹೇಗೆ ಬರುತ್ತೆ, ಜೀರ್ಣ ಆಗೋ ಸೂಚನೆ ಇದೆ ಅಂತ ತಿಳ್ಕೊತಾರೆ ಹೊರತು ಹೇಗೆ ಬರುತ್ತೆ ಅಂತ ಅರ್ಥನೇ ಆಗೋದಿಲ್ಲ. ಗೊತ್ತೊಂದು ಸಾಯೋ ವಯಸ್ಸಾದ ಎಷ್ಟರಕ್ಕೆ ಅರ್ಥ ಆಗಿರುತ್ತೆ, ಅನ್ನ ಜೀರ್ಣವಾಗುವ ಪ್ರಕ್ರಿಯೆ ಎಷ್ಟರಕ್ಕೆ ಅರ್ಥ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಅರ್ಥ ಆಗೋ ಸಂಭವ ಅಂತೂ ಇಲ್ಲೇ ಇಲ್ಲ. ಅವಾಗ ಏನು ಮಾಡಬೇಕನಾಗ, ವಿಷಯ ಹೇಳೋದಕ್ಕೆ ಬರೋದಿಲ್ಲ ಅವ್ರಿ. ನಾವಾಗ ವಿಷಯ ಹೇಳೋದಕ್ಕೆ ಬರೋದೇ ಇಲ್ಲ. ಏನು ಮಾಡಬೇಕು ಅವರಿಗೆ, ಹೊರಗಿನ ಕರ್ಮವನ್ನು ಅಷ್ಟೇ ಹೇಳಬೇಕಷ್ಟೆ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗೀನಾಂ. ಕರ್ಮವನ್ನೇ ಮಾಡಿ ಕಲಿತಕ್ಕಂಥ ವಯಸ್ಸು, ವಯಸ್ಸು ಒಂದು, ಅವರ ಮೆಚುರಿಟಿ ಇನ್ನೊಂದು. ಕೆಲವು ವಯಸ್ಸಿನಿಂದ ಹಾಗಿರ್ತಾರೆ, ಕೆಲವು ಜೀವನ ಪೂರ್ತಿ ಹಾಗೇನೇ ಇರ್ತಾರೆ. ಪಾಪ ಏನು ಮಾಡಬೇಕು ಅವರಿಗೆ, ಮೆಂಟಲ್ ಮೆಚುರಿಟಿ ಇದೆ, ಮಕ್ಕಳಿದ್ದ ಹಾಗೆ ಇರ್ತಾರೆ. ಅಂಥ ಜನಗಳಿಗೆ ನಾವು ಮಿಸ್ಗೈಡ್ ಮಾಡಬಾರ್ದು. ಅಂಥ ಜನಗಳು ಮಿಸ್ಗೈಡ್ ಮಾಡಿದ್ರೆ ಏನು ಮಾಡಬೇಕು ಅಂದರೆ, ನಿನ್ನ ಪಾಡಿ ನೀನು ಮಾಡು. ಬುದ್ಧಿವಂತ ಹುಡುಗನಿಗೆ ಕ್ಲಾಸ್ಗಳು ಮುಂದಿನ ಲೆಕ್ಕ ಹೇಳಿಕೊಡ್ತಾರೆ, ಸಣ್ಣವನಿಗೆ ದಡ್ಡನಿಗೆ ನಿನ್ನೆ ಮಾಡಿದ 10 ಸರ್ಟ್ ಮಾಡ್ಕೊಂಬ ಅಂತ ಹೇಳ್ತಾರೆ. ಎಷ್ಟು ಡಿಫ್ರೆನ್ಸ್ ಇದೆ ಲೆಕ್ಕ ಹಾಕಿ. ದಡ್ಡನಿಗೆ ನಿನ್ನೆ ಮಾಡಿದ ಲೆಕ್ಕ 10 ಸರ್ಟ್ ಬರ್ಕೊಂಬ, ಬುದ್ಧಿವಂತನಿಗೆ ನಾಡಿ ಈ ಪ್ರಿಪೇರ್ ಬಂತ ಹೇಳ್ತಾನೆ. ಎಷ್ಟು ವ್ಯತ್ಯಾಸ ಇದೆ ಈಗ. ಅವರ ಬುದ್ಧಿ ಹಾಗಿರೋದ್ರಿಂದ ಹೆಚ್ಚೆಚ್ಚು ಹೇಳ್ತಾ ಹೋಗ್ತಾನೆ, ಇವನು ಬುದ್ಧಿ ಹೀಗಿರೋದ್ರಿಂದ ಮಾಡಿ ರಿಪೀಟ್ ಮಾಡು ಅಂತ ಹೇಳ್ತಾನೆ. ಅವನು ಇಗ್ನೋರ್ ಮಾಡೋಕೆ ಬರೋದಿಲ್ಲ, ಅವನ ಸ್ಟೂಡೆಂಟ್ ತಾನೇ ಈಗ. ಅವನು ಸ್ಟೂಡೆಂಟ್ ಆದ್ದರಿಂದ ಅವನ ಬಗ್ಗೆ ಯೋಚನೆ ಮಾಡ್ತಾನೆ. ಇವನು ಪಾಸ್ ಆಗಬೇಕು ಅಷ್ಟೇ. ಅವನಿಗೆ ಇವನು ರ್ಯಾಂಕ್ ಬರಬೇಕು, ಫಸ್ಟ್ ಕ್ಲಾಸ್ ಬರಬೇಕು ಅವನಿಗೆ, ಇವನಿಗೆ ಇವನು ಪಾಸ್ ಆಗಬೇಕು ಅಷ್ಟೇ. ಎಷ್ಟು ವ್ಯತ್ಯಾಸ ಇದೆ ಈಗ. ಸಮಾಜದಲ್ಲಿ ಎಲ್ಲ ರೀತಿಯ ಜನ ಇರ್ತಾರೆ. ಈ ಮಾತು ಅರ್ಥ ಮಾಡ್ಕೊಂಡು ನಮಗೆಲ್ಲ ಧೈರ್ಯ ಬರುತ್ತೆ. ಈ ಮಾತು ಅರ್ಥವಾದರೆ ಎಲ್ಲರಿಗೂ ಧೈರ್ಯ ಬರುತ್ತೆ. ಎರಡೂ ಏ ಕ್ಲಾಸ್ ಆಗೋ ಕಾರಣ ಇಲ್ಲ. ಒಂದು ಪಾಠ ಶಾಲೆಯೊಳಗೆ ಕ್ಲಾಸಿನೊಳಗೆ ಎಲ್ಲರ ಕ್ಯಾಲಿಬರ್ ಹೊಂದಿರೋದಿಲ್ಲ, ಬೇರೆ ಬೇರೆ ಆಗಿರುತ್ತೆ. ಆದರೆ ಒಂದು ಗುರಿ ಪಾಸ್ ಆಗಬೇಕಾದ ಗುರಿ ಮಾತ್ರ ಕಾಮನ್ ಇರುತ್ತೆ. ಹಾಗೆ ನಾವು ಇವತ್ತು ನಮ್ಮದು ದೊಡ್ಡ ದೊಡ್ಡ ರಾಘವೇಂದ್ರ ಸ್ವಾಮಿಗಳಂತ ಕ್ಯಾಲಿಬರ್ ಇಮ್ಯಾಜಿನ್ ಮಾಡೋಕ್ಕೆ ಆಗೋದಿಲ್ಲ ನಮ್ಮ ಕೈ ಅಂತ ಸುಮ್ಮನೆ ಕೊಡಬಾರದು. ನಾವು ಸ್ವಲ್ಪ ಆದರೂ ಕೂಡ ಅವ್ರಿಗೆ ಅಂಥ ಬರೋದ್ರು ಅಥವಾ ದೊಡ್ಡವರು ಅದಂತ ಓದೋಣ, ಅಷ್ಟಾರೆ ಕೆಲಸ ಮಾಡೋಣ, ಎಷ್ಟು ಸುಲಭವಾಗಿ ನಮ್ಮ ಯೋಗ್ಯತೆ ತಿಳ್ಕೊಳ್ಬೋದಾಗ. ಆದ್ದರಿಂದ ಕರ್ಮಸಂಘದಲ್ಲಿರ್ತಕ್ಕಂಥ ಜನಗಳಿಗೆ ಬುದ್ಧಿಭೇದವನ್ನು ಹುಟ್ಟಿಸಬಾರದು. ಬುದ್ಧಿಭೇದ ಅಂದ್ರೇನು? ಬುದ್ಧಿಯಲ್ಲಿ ಗೊಂದಲ ಅಂತ. ಬುದ್ಧಿಯಲ್ಲಿ ಗೊಂದಲವನ್ನು ಹುಟ್ಟಿಸಬಾರ್ದು. ಇವತ್ತು ನಮಗಾಗಿರೋದು ಹಾಗೆ ತಾನೇ. ಕೆಲವರು ನೋಡ್ತಾರೆ ಮಾಡಬೇಕು ಅನ್ಸುತ್ತೆ, ಕೆಲವರು ಮಾತು ಕೇಳ್ತಾರೆ ಮಾಡಬೇಕು ಅನ್ಸುತ್ತೆ, ಕೆಲವರು ನೋಡ್ತಾರೆ ಬಿಡಬೇಕು ಅನ್ಸುತ್ತೆ. ಒಂದು ಮಾಡಬೇಕೋ ಬಿಡಬೇಕು, ಮಾಡಬೇಕೋ ಗೊಂದಲ ಇದೆ. ಇವನಿಗೆ ಪಾಪ ಮುಂಜಾನೆ ಯೋಚನೆ ಮಾಡೋ ಶಕ್ತಿ ಅಂತೂ ಇಲ್ಲವೇ ಇಲ್ಲ. ಏನೋ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದ ಪಾಪ, ಬೆಳಗ್ಗೆ ಎದ್ದು ಸ್ನಾನ ಸಂಧ್ಯಾನೆ ಮಾಡ್ತಿದ್ದ ಪಾಪ, ಇದು ನೋಡಿಬಿಟ್ಟೆ ಅದನ್ನು ಡ್ರಾಪ್ ಆಗಿಬಿಡ್ತಾರೆ. ಏನು ಮಾಡ್ತೀರಿ ಆಮೇಲೆ? ಈಗ ಶಾಸ್ತ್ರ ಅಂತೂ ದೇವರಾಣಿ ಬರೋದಿಲ್ಲ ಅವನಿಗೆ, ಆ ಸ್ಥಿತಿಯಲ್ಲಿ ಇಲ್ಲೇ ಇಲ್ಲ ಅವನಿಗೆ. ಇರೋ ಕರ್ಮನ ಬಿಟ್ಬಿಡ್ತಾನಲ್ಲ, ನಾಳೆ ಗೊತ್ತೇನಾಗ. ಭಗವಂತ ಎಷ್ಟು ಕಳಕಳಿಯಿಂದ ಮಾತಾಡ್ತಾನೆ. ಇವತ್ತು ನಮ್ಮ ಮಕ್ಕಳ ಬಗ್ಗೆ ನಮಗಿಷ್ಟು ಕಳಕಳಿ ಇಲ್ಲ, ದೇವರಿಗೆ ನಮಗೆ ಅಷ್ಟು ಕಳಕಳಿ, ನಮ್ಮ ಮೇಲೆ ಅಷ್ಟು ಕಳಕಳಿ. ಅದಕ್ಕೆ ದೇವರನ್ನ ಯಾವ ತಂದೆಗಿಂತ ದೊಡ್ಡ ತಂದೆ ಅಂತ ಕರೀತಾರೆ, ಯಾವ ತಾಯಿಗಿಂತ ದೊಡ್ಡ ತಾಯಿ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ, ಏನು ಕರುಣಾ ನಿಧಿಯೋ ಹರಿ. ತಂದೆಯನಗೆ ಕೃಷ್ಣ, ತಾಯಿ ಇಂದಿರೇ ದೇವಿ ಅಂತ ಹೇಳಬೇಕಾದ್ರೆ ಪ್ರತಿಯೊಂದು ಕಡೆಗೆ ದೇವರ ಸ್ಥಾನವನ್ನು ಅಷ್ಟು ವರ್ಣನೆ ಮಾಡುತ್ತಾರೆ. ಅಂದರೆ ಎಲ್ಲ ವರ್ಗದ ಜನ ಜಗತ್ತಿನಲ್ಲಿರೋದ್ರಿಂದ ನಾವು ಸಮಾಜದ ಯಾವ ಒಂದು ವರ್ಗವನ್ನು ಇಗ್ನೋರ್ ಮಾಡಬಾರದು ಅಂತ ಹೇಳುತ್ತಾರೆ. ಇಗ್ನೋರ್ ಮಾಡಲಿಕ್ಕೆ ಬರೋದಿಲ್ಲ. ಸಮಾಜದ ವಿದ್ಯಾರ್ಥಿ ಪ್ರತಿಯೊಬ್ಬ ದಡ್ಡರಿಂದ ಹಿಡಿದು ಸಾಮಾನ್ಯರವರೆಗೆ ಮೇಷ್ಟ್ರಿಗೆ ಎಲ್ಲರೂ ಹೇಗೆ ವಿದ್ಯಾರ್ಥಿಗಳು, ಪ್ರಜೆಗಳಲ್ಲಿ ಎಲ್ಲ ವರ್ಗದ ಪ್ರಜೆಗಳು, ರಾಜನಿಗೆ ಹೇಗೆ ಪ್ರಜೆಗಳು, ಹಾಗೆ ಭಗವಂತನ ಸರ್ಕಾರದಲ್ಲಿ ಪ್ರತಿಯೊಬ್ಬರೂ ಕೂಡ ಯೋಗ್ಯರೇ, ಆ ಸ್ವರೂಪದಲ್ಲಿ ಒಳ್ಳೆಯವರಾಗಿದ್ದರೆ ಅದನ್ನು ಬಿಡಬಾರದು. ಅವರಿಗೆ ಅವ್ರ ತಕ್ಕಂತೆ ಹೆಲ್ಪ್ ಮಾಡಬೇಕು ನಾವು. ಅದಕ್ಕೆ ಕರ್ಮಸಂಗಿಗಳಾದ ಜನಗಳಿಗೆ ಬೇರೆಯವರನ್ನು ತಲೆಯಲ್ಲಿ ಹಾಕಬಾರದು. ನಾವು ಆ ಕೆಲಸ ಮಾಡ್ತೇವೆ. ಈಗ 8-5 ವರ್ಷದ ಹುಡುಗನಿಗೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗು ಶುರು ಮಾಡಿಬಿಡ್ತೇವೆ ಆಗಲೇಪ್ಪ, ಅವನೇನೋ ಆದರ್ಶ ಬೆಳೆಸಿಬಿಡ್ತೇವೆ. ಅವನು ಯೋಚನೆ ಏರುತ್ತೆ, ಯೋಚನೆ ಮಾಡೋದಿಲ್ಲ. ಈಗ ನಮ್ಮ ಯೋಚನೆ ತಲೆಯಲ್ಲಿ ಹಾಕಿಬಿಡ್ತೇವೆ. ಈಗಾಗಲೇ ಸುಮಾರು 10-20 ಪೇಪರ್ಲ್ಲಿ ನೋಡ್ತೇವೆ ನೋಡಿ, SLC ಹೊತ್ತಿ ಬಂದುಬಿಡ್ತಾರೆ. ದಿವಸ ಜನ್ಮಗಳ ಡಾಕ್ಟರ್ ಆಗು ಡಾಕ್ಟರ್ ಆಗು ಡಾಕ್ಟರ್ ಆಗು ಅಂತಾರೆ. ಅವನಿಗೆ ಕ್ಲಾಸಲ್ಲಿ ಅಷ್ಟು ಮಾರ್ಕ್ಸ್ ಬರೋದಿಲ್ಲ, ಯೋಚನೆ ಶುರುವಾಗುತ್ತೆ, ಡಾಕ್ಟರ್ ಆಗೋದಿಲ್ಲ, ರೋಗಿ ಆಗಿಬಿಡ್ತಾನೆ. ಪಾಪ ಹೈ ಕ್ಲಾಸ್ ಮನೋರಯ ಕೂತ್ಬಿಡ್ತಾನೆ. ಯಾಕೆ ಬರೆಯಲು ಬೈತಾರೆ? ನಮ್ಮ ತಂದೆ ಹಾಗೆ ಹೇಳ್ತಾರೆ, ತಾಯಿ ಹೇಳ್ತಾನೆ, ಕೆಪಾಸಿಟಿನ ಏನು ಮಾಡೋದೀಗ? ಎಷ್ಟೋ ಜನ ಒಂದು ರೀತಿ ಗೊಂದಲಕ್ಕೊಳಗಾಗ್ತಾರೆ. ಇನ್ನೂ ಸ್ವಲ್ಪ ಮುಂದೆ ಹೋಗಿಬಿಟ್ರೆ ಕೆಲವರು ಆ ಸ್ಟೇಜ್ ಉಳ್ಕೊಂಡ್ಬಿಡ್ತಾರೆ, ಕೆಲವು ಯಾವ ಸ್ಟೇಜ್ಗೆ ಹೋಗ್ತಾರೆ ಅಂತ ಸುಯಿಸೈಡೇ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ನಮ್ಮಪ್ಪ ಹೇಳಿದ್ದು ಭಾರಿ ಎಕ್ಸ್ಪೆಕ್ಟ್ ಮಾಡಿದೆ, ನಮ್ಮ ಕೈಲಿ ಆಗಲಿಲ್ಲ, ಎಲ್ಲಿ ಬೇಜಾರು ಮಾಡ್ಕೋತಾರೆ ಅಂತ ಸತ್ಯ ಹೋಗಿಬಿಡ್ತಾರೆ. ಇವ್ರು ಎಲ್ಲಿಂದ ತಪ್ಪು ಫಲ ಇದು? ಅವ್ರಿಗೆ ತಯಾರು ಮಾಡಿದ ತಪ್ಪಿದೆ. ನೀನು ಓದು, ಒಳ್ಳೆಯ ಪ್ರಜೆಯಾಗು, ಒಳ್ಳೆಯ ಭಗವದ್ಭಕ್ತನಾಗು, ಜೀವನವನ್ನು ಸಾರ್ಥಕ ಮಾಡಿಕೊ ಅಂತ ಹೇಳೋದ್ರ ಬದಲು ತಾನೇನೋ ತಿಳ್ಕೊಂಡಿದ್ದ ತಲೆಯಲ್ಲಿ ಹಾಕಿಬಿಟ್ರೆ ಗತಿ ಏನಾಗಬೇಕಾಗ? ಒಳ್ಳೆಯವನಾಗು ಅಂತ ಹೇಳಲೇಬೇಕು, ಸತ್ಯ ಹೇಳು ಅಂತ ಹೇಳಲೇಬೇಕು, ಅದ್ರ ಬಗ್ಗೆ ವಿನಾಯಿತಿ ಇಲ್ಲ. ಆದರೆ ಯಾವುದೋ ಇವನ ತಲೆಯಲ್ಲಿ ಇರೋಕ್ಕೋ ಸೌನ್ ತಲೆಯಲ್ಲಿ ಹಾಕೋದ್ರೆ ಎಷ್ಟು ತಪ್ಪಾಗುತ್ತಿದೆ? ತುಂಬ ಜನ ಹೀಗೆ ಮಾಡಿ ಅರ್ಧ ಸಮಾಜ ಹಾಳಾಗ್ತಾ ಇದೆ. ತುಂಬ ಜನಕ್ಕೆ ಇವತ್ತು ಅಲ್ಲಿ ಗೊಂದಲ ಹುಟ್ಟುತ್ತೆ. ಆ ಗೊಂದಲ ಹುಟ್ಟಿಸಲೇಬಾರದು. ನೀನು ಸಮರ್ಥನಾಗ, ನೀನು ಎಕ್ಸ್ಪರ್ಟ್ ಅಂತ ತೋರಿಸು, ಯಾವ ಕೆಲಸ ಬೇಕಾದ್ರೂ ಮಾಡು. ಆದರೆ ಅದು ಜನ ಮೆಚ್ಚಾಗಿರಬೇಕು, ಭಗವಂತ ಮೆಚ್ಚಾಗಿರಬೇಕು, ಆತ್ಮತೃಪ್ತಿ ಕೊಡಬೇಕು. ಆ ಎಷ್ಟು ಮುಂದುವರಿತಾನೆ ಮನುಷ್ಯ. ಈ ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿಲ್ಲ. ಎಜುಕೇಷನ್ ಅಂದರೆ ಇವತ್ತು ಆಗಿರೋದು ಒಂದೇ ಒಂದು ಏನೇನೋ ಆಗೋಗ್ಬಿಟ್ಟಿದೆ. ಆ ವಯಸ್ಸಿನೊಳಗೆ ಬೇರೆಯವರಿಗೆ ತಿಳಿಯೋದಿಲ್ಲ. ಆದ್ದರಿಂದ ನಾವು ಗೊಂದಲ ಹುಟ್ಟಿಸಬಾರದು. ಕರ್ಮಸಂಗಿ ನಾಮ ಅನ್ನೋ ಪದ ಬಹಳ ಮುಖ್ಯವಾದದ್ದು. ಚಿಕ್ಕ ವಯಸ್ಸಿನಲ್ಲಿ ನಾವು ನೋಡಿ ಕಲಿಯೋದು ಬೇರೆ, ದೊಡ್ಡವರಾದ ಯೋಚನೆ ಮಾಡಿ ಕಲಿತಾನೆ. ಚಿಕ್ಕ ವಯಸ್ಸಿನಲ್ಲಿ ನೋಡಿ ಕಲಿತಾನೆ, ದೊಡ್ಡ ಯೋಚನೆ ಮಾಡಿ ಕಲಿತಾನೆ. 4-4-16 ಚಿಕ್ಕವ್ರು ಹೇಗೆ ಹೇಳ್ತೀರಿ ನೀವು ಅದನ್ನು? 4+4 ಹೇಗೆ ಹೇಳ್ತೀರಿ? 4 ಗೋಲಿ ಇಟ್ಟು, ಇಲ್ಲೊಂದು 4 ಗೋಲಿ ಇಟ್ಟು, 2 ಸೇರಿಸಿ ತೋರಿಸ್ತಾ ಹೋಗ್ತಾನೆ. ಈಗ ಎಷ್ಟಾಯ್ತು? 5-6 ಅಂತ ಹೇಳ್ತಾ ಹೋಗ್ತಾನೆ. ಅಥವಾ ಕೈಗಳು ಬರಡು ಶುರು ಮಾಡ್ತಾನೆ. ಏನೋ ಮಾಡ್ತಾನೆ. ಇವಾಗ MSc ಪ್ರೊಫೆಸರ್ ಮ್ಯಾಥಮೆಟಿಕ್ಸ್ ಓದೋನಿಗೆ ಕೈ ಎಣಿಸ್ಕೊತಾ ಕೂತ್ರೆ ಮಾಡಬೇಕೀಗ? 4-4 ಎಷ್ಟು ಅಂತ ಕೇಳಿದರೆ ಆ ಬುದ್ಧಿಯಲ್ಲಿ ಯೋಚನೆ ಮಾಡ್ತಾನೆ. ಅವನಿಗೆ ಕರ್ಮಸಂಗಿಯಾಗಿ ಜ್ಞಾನಸಂಗಿಯಾಗಿರ್ತಾನಾಗಲಿ. ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಮಗು ಹೇಗೆ ಕರ್ಮಸಂಗಿನೋ, ನಾವು ಒಂದು ಹಂತದೊಳಗೆ ಕರ್ಮಾಚರಣೆ ಅಷ್ಟೇ ಮಾಡಬೇಕಾಗತ್ತೆ, ಮುಂದೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ತುಂಬ ಅಲ್ಲಿ ಬಿಡಿಸ್ಲಿಕ್ಕೆ ಹೋಗ್ತಾರೆ. ನೀನು ಜ್ಞಾನಕಾರ ಹಿಡಿ, ಜ್ಞಾನಕಾರಿ ಪಾಪ ಹೇಗೆ ಹಿಡಿತಾರೆ? ಸಾಧ್ಯನೇ ಇಲ್ಲ ಅವನು ಹಿಡಿಲಿಕ್ಕೆ. ಫಸ್ಟ್ ಮಾಡಬೇಕಾದಿಷ್ಟೇ, ನೋಡಯ್ಯ ಇಷ್ಟು ಕೆಲಸ ಮಾಡು, ಯಾರಿಗೂ ಮೋಸ ಮಾಡಬೇಡ, ಅನ್ಯಾಯ ಮಾಡಬೇಡ, ದೇವರನ್ನು ಬಿಡಬೇಡ, ಒಳ್ಳೆ ಕೆಲಸ ಮಾಡು, ದೇವರು ಸದಾ ಚಿಂತನೆ ಮಾಡು, ಇಷ್ಟು ಹೇಳಿದರೆ ಅವರಿಗೆ ಅರ್ಥ ಆಗುತ್ತೆ. ಅದು ಬಿಟ್ಟು ಹೈಯೆಸ್ಟ್ ಥಾಟ್ ತಲೆಯಲ್ಲಿ ಹಾಕೊಂಡ್ರೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿನಗೆ ಆಗೋದಿಲ್ಲ ಬಿಡು, ಹಾಳಾಗಿ ಹೋಗ್ತೀನಿ ಅಂತ ಬೈದು ಬಿಟ್ಟರೆ ಇನ್ನೂ ಹಾಳಾಗಿ ಬಿಡ್ತಾರೆ. ಹಾಗೆ ಮಾಡಬಾರ್ದು. ಇಷ್ಟಿದ್ರಲ್ಲೇ ಏನು ಮಾಡಲಿಕ್ಕೆ ಬರುತ್ತೆ ಅದನ್ನು ಮಾಡಬೇಕು. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗೀನಾಂ. ಅಜ್ಞಾನಿಗಳಿಗೆ ಜ್ಞಾನ ಒಂದು ದಿವಸ ಬರೋದಿಲ್ಲ, ಒಂದು ದಿವಸದಲ್ಲಿ ಬರೋದಿಲ್ಲ, 10-20 ವರ್ಷದಲ್ಲಿ ಬರೋದಿಲ್ಲ, ಕೆಲವು ಜನ್ಮದಲ್ಲೇ ಬರೋದಿಲ್ಲ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. 1 ವರ್ಷದಲ್ಲಿ ಡಾಕ್ಟರ್ ಆಗ್ತಾನೆ? ಸಾಧ್ಯನೇ ಇಲ್ಲ. 1 ವರ್ಷದಲ್ಲಿ ಇಂಜಿನಿಯರ್ ಆಗ್ತಾನೆ? ಸಾಧ್ಯನೇ ಇಲ್ಲ. 20-25 ವರ್ಷ ಓದ್ತಾನೆ. ಅದೇ 20-25 ಜನ್ಮ ಅಲ್ಲ, 100 ಜನ್ಮ ಬೇಕಾಗುತ್ತೆ ಜ್ಞಾನ ಬರಬೇಕಾಗ. ಅದಕ್ಕೆ ಯಾವ್ಯಾವ ಯಾವ ಸ್ಟೇಜಲ್ಲಿದ್ದಾರೆ ನೋಡ್ಕೊಂಡು ಅವ್ರು ಗೈಡ್ ಮಾಡಬೇಕೇ ಹೊರತು, ನಾ ಏನೋ ಎಕ್ಸ್ಪೆಕ್ಟ್ ಮಾಡಿ ಅದ್ರ ಪ್ರಕಾರ ಇಲ್ಲ ಅಂತೇಳಿ ಡಿಸ್ಕರೇಜ್ ಮಾಡಲಿಕ್ಕೆ ಹೋದರೆ ಏನೂ ಪ್ರಯೋಜನ ಇಲ್ಲ. ಇದು ಲಾಂಗ್ ಪ್ರೊಸೆಸ್. ಇದು ಬಂದು ಲಾಂಗ್ ಕ್ಯಾನ್ಸರ್ ಅದನ್ನು ಔಷಧಿ ಕೊಟ್ಬಿಟ್ಟು ನಾಳೆ ವಾಸಿ ಆಗುತ್ತೆ ಅಂತ ಕೇಳಿದರೆ ಯೋಚನೆ ಮಾಡಬೇಡಿ. ಇನ್ನು 1 ವರ್ಷಗಟ್ಟಲೆ ಮಾತಾಡಬೇಡಿ, ಔಷಧಿ ತಗೋದು ಬದು ಬದುಕಬೇಕು ಅಷ್ಟು, ವಾಸಿ ಆಗೋದು ಆಮೇಲೆ. ಇರೋ ರೀತಿಯಲ್ಲಿ ಇರಲಿ ಪುಣ್ಯ, ಅಷ್ಟು ಸಾಕು ಮೊದಲು. ಆ ಥರ ಯೋಚನೆ ಮಾಡಬೇಕು. ನೆಗಡಿ ಕೆಮ್ಮು ವಾಸಿ ಮಾಡಿದ ಹಾಗೆ ಕ್ಯಾನ್ಸರ್ ಟಿವಿ ವಾಸಿ ಮಾಡೋಕ್ಕಾಗೋದಿಲ್ಲ. ನಮ್ಮ ಭವ ರೋಗ ಅಂದರೆ ಸಣ್ಣಪುಟ್ಟ ರೋಗ ಅಲ್ಲ, ಅದು ಒಂದು ಅನಾದಿ ಕಾಲದ ರೋಗ. ಅಕ್ಯೂಟ್ ಬೇರೆ, ಕ್ರಾನಿಕ್ ಬೇರೆ. ಅಕ್ಯೂಟ್ ಡಿಸೀಸ್ ಬೇರೆ, ಕ್ರಾನಿಕ್ ಡಿಸೀಸ್ ಬೇರೆ. ನಮ್ಮ ಸಂಸಾರವು ಸಿಕ್ಕಾಬಟ್ಟಿ ಕ್ರಾನಿಕ್ ಇದು ಒಂದು. ಆದ್ದರಿಂದ ಅದನ್ನು ನಾವು ತುಂಬ ಹುಷಾರಾಗಿ ಟ್ಯಾಕಲ್ ಮಾಡಬೇಕಾದ್ದರಿಂದ ಎಲ್ಲ ಹಂತದ ವರ್ಗದಲ್ಲಿರ್ತಾರೆ. ನಮ್ಮಷ್ಟೇ ಸಾಧನೆ ಎಲ್ಲರೂ ಮಾಡಿದವರು ಸಿಗೋದಿಲ್ಲ. ಆದ್ದರಿಂದ ನಮಗಿಂತ ಮೇಲೆ ಹೋದವರು ಇರ್ತಾರೆ, ಕೆಳಗಿರೋರು ಇರ್ತಾರೆ. ಅವರು ತಕ್ಕಂತೆ ನಡೀಬೇಕಾದ್ರೆ ಅರ್ಜುನ ನಬುದ್ಧಿ ಭೇದಂ ಜನಯೇ. ಮತ್ತೇನು ಮಾಡಬೇಕು ನಾವು? ಜೋಷ ಏತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರನ್. ನಿಮ್ಮ ಪಾಲಿಗೆ ಏನು ಕೆಲಸ ಅಂತ ದೇವರು ಕೊಟ್ಟಿದ್ದಾನಲ್ಲ, ಅದನ್ನು ಮಾಡ್ತಾನೇ ಇರಬೇಕು. ಅದು ನೋಡ್ತಾ ನೋಡಯ್ಯ ಹೀಗೆ ಮಾಡು, ಹೀಗೆ ಮಾಡು ಅಂತ ತೋರಿಸ್ತಾನೆ ಇರಬೇಕು ಅಷ್ಟೇ ಹೊರತು ನಾವು ಕೈ ಬಿಡ್ಲಿಕ್ಕೆ ಹೋಗಬಾರದು ಅಂತ ಭಗವಂತ ಹೇಳಿ. ಹೀಗೆಲ್ಲ ಮಾಡಬೇಕಲ್ಲ, ಏನು ಕೆಲಸ ಮಾಡ್ತಾರೆ ಗೊತ್ತಾ ಅರ್ಜುನ? ಪ್ರಕೃತಿ ಕ್ರಿಯಮಾಣಾನಿ ಕ್ರಿಯಾ ಕರ್ಮಾಣಿ ಉಡೈಸ್ ಕರ್ಮಾಣಿ ಕರ್ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಇಲ್ಲಿ ಕೆಲವರು ತಪ್ಪು ಮಾಡ್ತಾರೆ, ಇದು ದೇವರು ಕೊಟ್ಟ ಕೆಲಸ ನಾನು ಮಾಡಬೇಕು, ನನಗೊಂದು ಹೊಣೆ ಇದೆ, ಇನ್ನೆಲ್ಲ ಬಿಟ್ಟುಬಿಡ್ತಾರೆ. ಏನು ತಿಳ್ಕೊತಾರೆ? ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಭಗವಂತ ಮಾಡಿದ ಕೆಲಸ ಇದೆ, ನಮಗೆ ಇಂದ್ರಿಯ ಕೊಟ್ಟಿದ್ದಾನೆ, ಆ ಮೂಲಕ ಮಾಡಿಸ್ತಾನೆ. ವಸ್ತುಗಳಿವೆ, ಅವರಿಗೆ ಕೆಲಸ ಮಾಡಿಸ್ತಾನೆ. ಎಲ್ಲವನ್ನು ಮರೆತು ಬಿಟ್ಟು ಕರ್ತಾಹ ಮಿತಿ ಮನ್ಯತೆ, ನಾನು ಮಾಡ್ತೇನೆ ಅಂತ ಶುರು ಮಾಡ್ತಾನೆ ಅಂತ ಹೇಳಿ. ನಾನು ಮಾಡ್ತೇನೆ ಎಲ್ಲಿ ಎಷ್ಟು ತಪ್ಪು ಮಾಡ್ತಾನೆ ನೋಡಿ ಅಂತ ಹೇಳ್ತಾರೆ. ಅಹಂಕಾರ ವಿಮೂಢಾತ್ಮ ಕರ್ತಾಹ ಮಿತಿ ಮನ್ಯತೆ, ಅಹಂಕಾರದಿಂದ ಮೂರ್ಖನಾದವನು, ಬೋಹ ಕವಿದವನು ನಾನು ಕರ್ತ ಅಂತ ಶುರು ಮಾಡ್ತಾನೆ. ಈ ಅಹಂಕಾರ ಬರಬಾರದು ಅಂತ ಹೇಳಿ. ನಮ್ಮ ಜೀವನದಲ್ಲಿ ಸ್ವಲ್ಪ ಯೋಚನೆ ಮಾಡಿ, ನಾವು ಎಷ್ಟು ಕೆಲಸ ಮಾಡ್ತೇವೆ ಯೋಚನೆ ಮಾಡಿ ನೋಡೋಣಂತೆ. ಬಟ್ಟೆ ಒಗಿತಾನೆ ಒಣಗಾಕ್ತಾನೆ ಅಂತ ತಿಳ್ಕೊಬೇಡ, ಒಣಗಾಕ್ಬಿಡ್ತಾನೆ. ನಾ ಬಟ್ಟೆ ಒಣಗಿಸ್ತೇ ಅಂತ ಹೇಳ್ತಾನೆ, ಒಣಗಾಕ್ತಾನೆ ಬಟ್ಟೆ ಒಗಿಸ್ತೇ ಅಂತ ಹೇಳ್ತಾನೆ. ಒಣಗಿಸ್ತೇ ಒಣಗಿಸ ಸಾಧ್ಯ ಉಂಟಾ ಇವನಿಗೆ? ಬಟ್ಟೆ ಹರಡಿ ಬರ್ತಾನಷ್ಟೇ. ಒಣಗಿಸೋ ಕೆಲಸ ಯಾರ್ಬೋದು? ಗಾಳಿ ಬೀಸಬೇಕು, ಸೂರ್ಯಕಿರಣ ಬಿಡಬೇಕು, ಇವನು ಒಣಸಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಇನ್ ಬಟ್ಟೆ ಹರಿವಿದ್ದಷ್ಟೇ ಅವನಿಗೆ ಕೆಲಸ. ನಾನು ಅವನಿಗೆ ಒಣಗಿಸಿಬಿಟ್ಟೆ ಅಂತ ಕೇಳಿದ್ರೆ, ಒಣಸಿರ್ತೀನಿ ನೀವೇ ಆಗಿದ್ರೆ ಹೇಗಿದ್ರೆ, ಮತ್ತೆ ನೀನು ಒಣಸೋದಾಗಿದ್ರೆ ಅಲ್ಲೇ ಹಾಕಿದ್ರೆ, ಮನೆಯೊಳಗೆ ಟೋಣಸಾಗಿದ್ರೆ ಹಿಂಡಿ ಗಳಿಗೆ ಹಾಗೆ ಟೋಣಿಸೋಣಂತೆ. ಇಲ್ಲ ಇಲ್ಲ, ಗಾಳಿ ಬೇಕು, ಮತ್ತೆ ನೀನು ಒಣಗಿಸ್ತೇ ಅಂತ ಹಾಕಿ ಹೇಳ್ತಿಯಾಗಿದ್ರೆ, ಬಿಸಿಲು ಬೇಕು, ನೀನು ಅಂತ ಹಾಕಿ ಹೇಳ್ತಿಯಾಗಿದ್ರೆ. ಈಗ ಬಿಸಿಲಿನ ಬಗ್ಗೆ ಬಾಧ್ಯಂತಿಗೆ ಮಾಡೋದು, ನೀವು ಬಟ್ಟೆ ಒಗಿದ್ರೆ ಒಣಗಿಸ್ತೇನೆ ಅಂತ ಹೇಳೋದು ಭಾರಿ ಜಾಣತನ. ಬಟ್ಟೆ ಒಗಿದ್ರೆ ಒಣಗಿಸ್ತೇನೆ, ಬಟ್ಟೆ ಒಗೆದು ಹಾಕಿಬಿಟ್ಟು ಒಣಸ್ತಾ ಕೂತಿರ್ತೇನೆ ಅಂತ ಕೇಳಿದ್ರೆ ಎಷ್ಟು ಜಾಣತನ ಆಗುತ್ತೆ ಯೋಚನೆ ಮಾಡಿ. ಒಣಸ ಕೆಲಸ ಅವ್ನು ಕೂಡಲೇ ಹೋದ್ರೆ ಒಣಗುತ್ತೆ, ಹೋಗಿ ಬೇಗ ಒಣಗುತ್ತೆ. ಇನ್ನೂ ಕೂಡ ಆಗಲ್ಲ, ಮುಟ್ಟಿಬಿಟ್ಟು ನೋಡಿದ್ರೆ ಬಂದು ಸುಮ್ಮನೆ ಕೂತಿರ್ ಬೇಗ ಒಣಗುತ್ತೆ ಅಷ್ಟೇ. ಆ ದೃಷ್ಟಿಯಿಂದ ನಮ್ಮ ಕೆಲಸ ಅಲ್ಲ ಅದು. ಸ್ವಿಚ್ ಹಾಕ್ತಾನೆ ನೀರು ಬರುತ್ತೆ, ನಾನು ನೀರು ತುಂಬಿಸಿಬಿಟ್ಟೆ. ತುಂಬಿಸಿದ್ದೀವನ ಅಲ್ಲ, ಮಿಷನ್ ವರ್ಕ್ ಮಾಡಿದೆ. ಎಲ್ಲವರು ಬ್ಯಾನೋರ್ಗಳು ಮಿಷನ್ ವರ್ಕ್ ಮಾಡ್ತಾ ಇಲ್ಲ. ತುಂಬಿಸ್ತಾ ನಾನು ತುಂಬಿಸಿಬಿಟ್ಟೆ. ತುಂಬಿಸ್ತಾ ಹೋದ ಮಿಷನ್ ಕೈ ಕೊಡ್ತು ಅಂದರೆ ಮಿಷನ್ ಮಾಡ್ತಿತ್ತು ಅಂತ ಅರ್ಥ ಆಯ್ತಲ್ಲ. ಈಗ ಮತ್ತೆ ನೀರೇ ಇಲ್ಲ, ಮಿಷನ್ ಇದೆ, ಏನು ಮಾಡ್ತಾರೆ? ನೀರೇ ಇಲ್ಲ ಬಾವಿಯೊಳಗೆ. ನೀರು ಕೊಟ್ಟವ್ರು ಯಾರು? ನೀರು ನೀನು ತಂದಿದ್ದೀಯಾ? ನೀರು ನೀನು ತಂದಿದ್ದೀಯಾ? ನೀರು ಕೊಡೋ ವ್ಯವಸ್ಥೆ ಬೇರೆ ಇದೆ, ಮಿಷನ್ ವರ್ಕ್ ಮಾಡೋ ಬೇರೆ ವ್ಯವಸ್ಥೆ ಇದೆ. ಪಂಪ್ ಹಾಕಿದಾಗ ಹೊತ್ತಾನೆ ತೆಗಿತಾನೆ ಅಷ್ಟೇ. ಇಷ್ಟಕ್ಕೆ ನಾನು ಮಾಡಿದೆ ಅನ್ಕೋತೀವಲ್ಲ, ಎಲ್ಲ ಮಾಡಿದ ದೇವ್ರು ಏನು ಮಾಡಿದ್ರೆ ಲೆಕ್ಕ ಹಾಕಿ ಯೋಚನೆ ಮಾಡಿ ಹಾಕಿದ್ರೆ. ಇವತ್ತು ಬೆಂಕಿಗೆ ಸುಡೋ ಶಕ್ತಿ ಅಡುಗೆ ನಾನು ಮಾಡಿದೆ, ಬೆಂಕಿ ಸುಡೋ ಶಕ್ತಿ ಕೊಟ್ಟವ್ರು ಯಾರು? ಬೆಂಕಿ ಸುಡೋ ಶಕ್ತಿ ಇಲ್ಲದವ್ರು ಅಡುಗೆ ಏನಾಗ್ತಿತ್ತು ನಮಗೀಗ? ಅದೇ ರೀತಿಯಲ್ಲಿ ಅಕ್ಕಿಗೆ ಬೇಯೋ ಶಕ್ತಿ ಕೊಡದೆ ಹೋಗಿದ್ರೆ ಕಲ್ಲಿದೆ, ಬೇಯತ ಬೇಯದಲ್ಲ ಅದು. ಒಂದು ಅಕ್ಕಿ ಬೇಯೋ ಶಕ್ತಿ ಪರಮಾತ್ಮಗಳು ಏನು ಬೇಯಿಸಿತ್ತು ಅದು ಒಂದೀಗ? ಅದಕ್ಕೆ ಆಚಾರ ಹೇಳ್ತಾರೆ, ಪ್ರತಿಯೊಂದು ವಸ್ತುಗಳಿಗೆ ಏನೇನು ಶಕ್ತಿ ಇದೆಯಲ್ಲ, ಅದು ದೇವರು ಕೊಟ್ಟ, ದೇವರು ಕಾಪಾಡ್ತಕ್ಕಂಥ ಶಕ್ತಿ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಇದು ಭಗವಂತನ ಉಪದೇಶ. ನಾವು ತಿಳ್ಕೊಂಡ್ರೆ ನಾವು ಒಣಗಿಸ್ತೇವೆ. ಸ್ವಲ್ಪ ಸೈನ್ಸ್ ಹಿಡಿತು, ಇಲ್ಲ ಇಲ್ಲ, ಗಾಳಿ ಒಣಗಿಸುತ್ತೆ, ಬಿಸಿಲು ಒಣಗಿಸುತ್ತೆ ಅಂತ ಹೇಳಿ. ಇನ್ನೂ ಸ್ವಲ್ಪ ತಿಳುವಳಿಕೆ ಇದ್ರೆ, ಗಾಳಿ ತನ್ನಷ್ಟಾನೆ ಬರೋದಿಲ್ಲ, ಅದು ಬೀಸಬೇಕು. ಬಿಸಿಲು ತನ್ನಷ್ಟಾನೆ ಬರೋದಿಲ್ಲ, ಸೂರ್ಯ ಕೊಡಬೇಕು ಅಂತ ತಿಳ್ಕೊಡ್ತಾರೆ, ಅಲ್ಲಿ ಸ್ಟಾಪ್ ಆಗ್ತಾರೆ. ಇನ್ನು ಮುಂದೆ ಹೋದರೆ ಸೂರ್ಯ ಕೂಡ ತನ್ನಷ್ಟಾನೆ ಒಳಗೋದಿಲ್ಲ, ಒಳಗೆ ಭಗವಂತ ಇದ್ದಾನೆ. ಅದು ಭಗವದ್ಗೀತೆ ಹೇಳ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಜ್ಞೋ ತತ್ತೇಜೋ ವಿದ್ಧಿ ಮಾಮಕಂ. ಗೀತೆಯ ಶ್ಲೋಕ ಕೇಳಿದಾಗ ಅಡಿಗೆ ಆಗ್ತಾ ಇರಬೇಕಾದ್ರೆ ಅಗ್ನಿ ಉರಿತಾ ಇದೆ, ಅಗ್ನಿ ಒಳಗೆ ನಿಂತು ಭಗವಂತ ಶಕ್ತಿನ ಉದ್ದೀಪನಗೊಳಿಸ್ತಾ ಇದ್ದಾನೆ. ಅಂದರೆ ಅಡುಗೆ ಮಾಡಬೇಕಾದ್ರೆ ಭಗವದ್ಗೀತೆ ಕೇಳಕ್ಕೆ ಬರುತ್ತೆ, ಅಡುಗೆ ಮಾಡಬೇಕಾದ್ರೆ ಭಗವದ್ಗೀತೆ ಚಿಂತನೆ ಮಾಡಕ್ಕೆ ಬರುತ್ತೆ, ಸೂರ್ಯನ ನೋಡ್ತಿರ್ಲಿಕ್ಕೆ ಭಗವತ್ ಚಿಂತನೆ ಮಾಡಕ್ಕೆ ಬರುತ್ತೆ, ಮತ್ತು ಗಾಳಿ ಬೀಸಿದ್ರೆ ನೋಡಕ್ಕೆ ಅಷ್ಟೇ ದೇವ್ರ ಚಿಂತನೆ ಮಾಡಕ್ಕೆ ಬರುತ್ತೆ. ಅದಕ್ಕೆ ಭಗವದ್ಗೀತೆ ಅನ್ನೋದು ನಮ್ಮ ಸೈನ್ಸಿನಿಂದ ಹೇಗೆ ನಮ್ಮ ಕಣ್ಣಿಗೆ ಕಾಣದ ಭೌತಿಕ ಪ್ರಪಂಚ ಅರ್ಥ ಆಗುತ್ತೋ, ತತ್ವಜ್ಞಾನದಿಂದ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಒಂದು ತಾತ್ವಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಭಗವಂತ ಪೂಷಯೇ ಸರ್ವಕರ್ಮಾಣಿ ಯುದ್ಧಾನ್ಯುಕ್ತ ಸಮಾಚಾರನ್ ಆ ಇಲ್ಲದೆ ಹೋದ ಮನುಷ್ಯ ಅಹಂಕಾರ ವಿಮೂಢಾತ್ಮ ಕರ್ತಾಹ ಮಿತಿ ಮನ್ಯತೆ, ತನ್ನನ್ನು ಕರ್ತ ಅಂತ ತಿಳ್ಕೊಂಡ್ಬಿಡ್ತಾನೆ. ಅದು ಉಪಲಕ್ಷಣ. ಕರ್ತಾಹ ಮಿತಿ ಮನ್ಯತೆ, ಭೋಕ್ತಾಹ ಮಿತಿ ಮನ್ಯತೆ, ಗಂತಾಹ ಮಿತಿ ಮ, ಎಲ್ಲ ಅಹಂಕಾರವೇ. ನಾನು ಹೋಗ್ತೇನೆ, ನಾನು ಮಾಡ್ತೇನೆ, ನಾನು ನೋಡ್ತೇನೆ, ಏನೂ ಅಲ್ಲ. ಪ್ರತಿಯೊಂದು ಅವನ ಭ್ರಮೆಯಾಗಿದೆ ಅಂತ ಹೇಳಿದ್ರು. ಸ್ವಾತಂತ್ರ್ಯ ಅವನಿಗೆ ಇಲ್ಲ. ಆದರೆ ತತ್ವವಿತ್ತು ಮಹಾಬಾಹೋ, ತತ್ವಜ್ಞಾನ ಏನು ಮಾಡ್ತಾನೆ ಗೊತ್ತಾ? ಗುಣಕರ್ಮ ವಿಭಾಗ ಯೋಹೋ, ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗ ಯೋಹೋ. ಅವನೇನು ಮಾಡ್ತಾನೆ? ಗುಣಾಹ ಗುಣೇಶು ಸಜ್ಜಂತೆ ಇತಿ ಮತ್ವಾನ ಸಜ್ಜತೆ, ಗುಣಾಹ ಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ. ತತ್ವವಿತ್ತು ಮಹಾಬಾಹೋ, ತತ್ವವಿತ್ತು ಅನ್ನೋ ಪದ ತತ್ವ ಇತ್ತು ಹೋಯಿತು ಆ ರೀತಿ ಅರ್ಥ ಮಾಡ್ಕೋಬಾರ್ದು. ಮತ್ತೆ ತತ್ವವಿತ್ತು ಅಂತ ಹೇಳಿದ್ರೆ ಅವನು ಇದ್ದನು ಆ ರೀತಿ ಅರ್ಥ ಅಲ್ಲ. ಮತ್ತೆ ಆಕಾಶ ವಿದ್ಯುತ್ ಅಂದರೆ ತತ್ವವಿತ್ತು ಅಲ್ಲ, ತತ್ವವಿತ್ತು ಬಿಡಿಸ್ಬೇಕಾದ ತತ್ವವಿತ್ತು. ತತ್ವವಿತ್ತು ಇತಿ ತತ್ವವಿತ್, ತತ್ವಜ್ಞಾನಿಯಾದರೋ, ತು ಅಂದರೆ ಆದರೋ ಅಂತ ಅರ್ಥ. ತತ್ವಜ್ಞಾನಿಯಾದರೋ ಅವನೇನು ಮಾಡಿದ್ದಾನೆ? ಯಾವುದರ ತತ್ವಜ್ಞಾನಿ ಅವನು? ಗುಣಕರ್ಮ ವಿಭಾಗ ಯೋಹು, ಗುಣದ ತತ್ವಜ್ಞಾನಿ, ಕರ್ಮದ ತತ್ವಜ್ಞಾನಿ, ಗುಣ ಕರ್ಮಗಳ ವಿಭಾಗದ ತತ್ವಜ್ಞಾನಿ ಅವನು. ಯೋಚನೆ ಮಾಡ್ತಾ ಇರ್ತಾನಂತ. ನಮ್ಮ ಪ್ರಕಾರ ಕರೆಂಟ್ ಬಂದಿಲ್ಲ ಅಷ್ಟೇ, ಬಲ್ಬ್ ಉರಿತಾ ಇಲ್ಲ, ಇಷ್ಟೇ ನಮಗೆ ಗೊತ್ತಾಗೋದು. ಎಲೆಕ್ಟ್ರಿಷಿಯನ್ ಬರ್ತಾನೆ, ಅವನಿಗೆ ಗೊತ್ತಾಗುತ್ತೆ ಎಲ್ಲಿ ಡಿಫೆಕ್ಟ್ ಇದೆ ನೋಡ್ತಾನೆ. ಬಲ್ಬೇ ಬರ್ನ್ ಆಗಿದೆಯೋ, ಫ್ಯೂಜೇ ಹೋಗಿದೆಯೋ, ಕರೆಂಟೇ ಹೋಗಿದೆಯೋ, ಅಥವಾ ಅಲ್ಲಿ ಕರೆಂಟ್ ಇಲ್ಲವೋ, ಮೇನಲ್ಲಿ ಏನಾರು ಆಗಿದೆಯೋ, ಇದೆಲ್ಲ ಯಾರಿಗೆ ಗೊತ್ತಾಗುತ್ತೆ? ಎಲೆಕ್ಟ್ರಿಷಿಯನ್. ನಮಗೆ ಗೊತ್ತಾಗೋದು ಲೈಟ್ ಬರೋದಿಲ್ಲ ಅಷ್ಟೇ ಗೊತ್ತಾಗೋದು, ಅದೆಲ್ಲ ಅವನಿಗೆ ಗೊತ್ತಾಗುತ್ತೆ. ಆ ರೀತಿ ಇವತ್ತು ನಾವು ಏನೇನು ಕೆಲಸ ಮಾಡ್ತೇವೆ, ಸುಮ್ಮನೆ ಮಾಡ್ತಾ ಹೋಗ್ತೇವೆ. ದಾನಿ ಏನು ಮಾಡ್ತಾನೆ ಗೊತ್ತಾ? ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗ ಯೋಹೋ. ಇದು ಗುಣ, ಗುಣದ ಕೆಲಸ. ಇದು ಕರ್ಮದ ಕೆಲಸ. ಗುಣ ಅಂದ್ರೆ ಏನರ್ಥ? ಎರಡರ್ಥ ಮತ್ತೆ. ಒಂದು ಗುಣ ಅಂದರೆ ಭಗವಂತನ ಗುಣಗಳು ಅಂತ, ಭಗವಂತನ ಇಚ್ಛಾದಿ ಗುಣಗಳು ಅಂತ ಒಂದರ್ಥ, ಪ್ರಕೃತಿಯ ಸತ್ವಾದಿ ಗುಣಗಳು ಇನ್ನೊಂದು ಅರ್ಥ. ಅದು ಕರ್ಮ ಅಂತ ಹೇಳಿದ್ರೆ ಹಾಗೇನೆ, ಭಗವಂತನ ಕರ್ಮ ಬೇರೆ, ನಮ್ಮ ಕರ್ಮ ಬೇರೆ. ನಮ್ಮ ಕರ್ಮ ಬಟ್ಟೆ ಒಣಗಾಕೋದು, ಒಣಗಿಸೋದು ಸೂರ್ಯನ ಕೆಲಸ. ಒಣಗಾಕೋಷ್ಟು ನಮ್ಮ ಕೆಲಸ, ಒಣಗಿಸೋದು ಸೂರ್ಯನ ಕೆಲಸ. ಆದರೆ ಯಾರ ಕೆಲಸ ಎಷ್ಟು ಅಂತ ವಿಭಾಗ ಮಾಡ್ಕೋಬೇಕಲ್ಲ. ಇದು ನಮಗೆ ಗೊತ್ತಾಗೋದಿಲ್ಲ, ತಿಳುವಳಿಕೆ ಇದ್ದವನಿಗೆ ಗೊತ್ತಾಗುತ್ತೆ, ತಿಳುವಳಿಕೆ ಇದ್ದವನಿಗೆ ಅರ್ಥವಾಗುತ್ತೆ. ನಮಗೆ ಗೊತ್ತಾಗೋದು ಇದು ಸಾರು ಇದು ಹುಳಿ ಇಷ್ಟು ಗೊತ್ತಾಗುತ್ತೆ ಹೊರತು, ಆದರೆ ಡಿಫರೆನ್ಸ್ ಗೊತ್ತಾಗೋದೆಲ್ಲ ಅವ್ರಿಗೆ ಗೊತ್ತಾಗೋದು. ಅಡಿಗೆಯವನಿಗೆ ಗೊತ್ತಾಗುತ್ತೆ ನಮಗೆ ಗೊತ್ತಾಗೋದಿಲ್ಲ, ಎಲೆಕ್ಟ್ರಿಸಿಟಿ ಗೊತ್ತಾಗೋದು ನಮಗೆ ಗೊತ್ತಾಗೋದಿಲ್ಲ, ಜ್ಞಾನಿಗಳಿಗೆ ಗೊತ್ತಾಗ ನಮಗೆ ಗೊತ್ತಾಗೋದಿಲ್ಲ. ನಾವು ಬರೀ ಕರೆಂಟ್ ಇದೆ ಅಂತ ಕೂತ್ಬಿಡ್ತೇವೆ ಅಷ್ಟೇ. ಅವನು ಬರ್ತಾನೆ, ಕರೆಂಟ್ ಇದೆ ರೀ, ಫ್ಯೂಸ್ ಹೋಗಿದೆ ಅಂತ ಅವನು ಹೇಳ್ತಾನೆ. ಅಯ್ಯೋ ಅವನಿಗೆ ಗೊತ್ತೇ ಇದ್ದಿಲ್ಲ ಅಂತ ಹೇಳ್ತಾನೆ, ಗೊತ್ತೇ ಇದ್ದಿಲ್ಲ, ಫ್ಯೂಸು ಇದೆ ಸರಿ ಇದೆ ರೀ, ಬಲ್ಪೇ ಬರ್ನ್ ಆಗಿದೆ, ಅರೆ ಬೇರೆ ಬಲ್ಪ್ ಆಗಿ ತಕ್ಷಣ ಬಂದ್ಬಿಡ್ತಾರೆ, ನಿಮಗೆ ಗೊತ್ತೇ ಇದ್ದಿಲ್ಲ. ಹೇಗೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಜಗತ್ತಿನೊಳಗೆ ಎಷ್ಟು ಅಜ್ಞಾನ ನಮಗಿದೆ ಈಗ, ಆದರೆ ಅದೇ ಎಲೆಕ್ಟ್ರಿಷಿಯನ್ಗೆ ಅಜ್ಞಾನ ಇಲ್ಲ. ಆ ರೀತಿಯೊಳಗೆ ಈ ಸಂಸಾರದೊಳಗೆ ಜಗತ್ತಿನೊಳಗೆ ಏನೇ ನಡೀತಾ ಇದೆ ಅಂತಿದೆಯಲ್ಲ, ಅದರ ತತ್ವಜ್ಞಾನಿಯಾದವನು. ಇದು ಭಗವದಿಚ್ಛೆಯಿಂದ ಆಯಿತು, ಇದು ಪ್ರಕೃತಿಯ ಗುಣದಿಂದ ಆಯಿತು ಅಂತ ಯೋಚನೆ ಮಾಡ್ತಾರೆ. ಒಂದಕ್ಕೊಂದು ಲಿಂಕ್ ಮಾಡ್ತಾ ಹೋಗ್ತಾರೆ. ದೇವರು ಮಾಡಿಸಿದ, ನಾನು ಮಾಡಿದೆ. ದೇವರು ಮಾಡಿಸಿದ, ನಾನು ಬರೀ ನಾನು ಮಾಡಿದೆ ಅಂದರೆ ಅಹಂಕಾರ, ಬರೀ ದೇವರು ಮಾಡಿಸ್ತಾ ಅಂದರೆ ಸುಳ್ಳು. ಎರಡನ್ನು ಸೇರಿಸ್ಬೇಕೀಗ. ದೇವರು ನನ್ನಿಂದ ಏನು ಮಾಡಬೇಕು ಅಂತಿದ್ದ ಅದನ್ನು ಮಾಡಿಸಿದ್ದಾನೆ, ಅದು ಪೂರ್ತಿ ವರ್ಕೌಟ್ ಆಗು, ಸ್ವಲ್ಪ ಕೂಡ ತಪ್ಪಿದರೂ ಹೋಯ್ತಲ್ಲಿ. ಈ ರೀತಿಯಾದ ವಿವೇಕ ಇದೆಯಲ್ಲ, ಇದು ಜ್ಞಾನಿಗೆ ಮಾತ್ರ ಬರುತ್ತೆ, ನಮಗೆಲ್ಲ ಬರೋದಿಲ್ಲ. ನಮಗೆಲ್ಲ ಬರೋದಿಲ್ಲ, ಅಜ್ಞಾನಿಗಳಿಗೆ ಬರೋದಿಲ್ಲ, ಜ್ಞಾನಿಗಳಿಗೆ ಬರ್ತಾ ಇದೆ. ಇದರ ಸೂಕ್ಷ್ಮ ವಿಚಾರಗಳನ್ನು ಯೋಚನೆ ಮಾಡಿದರೆ ಜೀವನದೊಳಗೆ ಯಾವ ರೀತಿ ನಾವು ಪ್ರತಿಯೊಂದನ್ನು ಕೂಡ ವಿಶ್ಲೇಷಣೆ ಮಾಡಲಿಕ್ಕೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಮತ್ತು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ ನಾವು, ಅದನ್ನು ಶಾಸ್ತ್ರವನ್ನು ನಾವು ದುರುಪಯೋಗ ಮಾಡ್ಕೋತಾ ಇದ್ದೇವಷ್ಟೇ. ಲೋಕದ ಬೆಳಕಿಕೊಳ್ಳೋಕ್ಕೋಸ್ಕರ ನಮ್ಮ ಜೀವನದ ಉದ್ಧಾರಕ್ಕೆ ಉಪಯೋಗಿಸ್ತಾ ಇಲ್ಲ, ಅದನ್ನು ವ್ಯಾಪಾರೀಕರಣವಾಗಿರೋದ್ರಿಂದ ಅದು ಮಹತ್ವ ಬರೋದೇ ಇಲ್ಲ. ಅವನೇನು ಮಾಡ್ತಾನೆ, ಗುಣಾಹ ಗುಣೇಶು ವರ್ತಂತೆ ಇತಿ ಮತ್ವ ನಸಜ್ಜತೆ. ದೇವರ ಇಚ್ಛೆಯಿಂದ ಹೀಗಾಯಿತು, ದೇವರ ಇಚ್ಛೆಯಿಂದ ಹೀಗಾಯಿತು, ವಸ್ತುವಿನ ಸ್ವಭಾವದಿಂದ ಹೀಗಾಯಿತು, ಭಗವಂತ ಹೀಗೆ ಮಾಡಿಸಿದ, ನನ್ನ ರೋಲ್ ಇಷ್ಟೇನೆ, ಇಷ್ಟೆಲ್ಲ ತಿಳ್ಕೊಂಡು ನಾ ಸಜ್ಜತೆ ಇನ್ವಾಲ್ವ್ ಆಗೋದಿಲ್ಲ. ಸಜ್ಜೆ ನಾನು ಇನ್ವಾಲ್ವ್ ಆಗೋದು ಅಂತ, ಇನ್ವಾಲ್ವ್ಮೆಂಟ್ ಅವನಿಗೆ ಇರೋದಿಲ್ಲ, ಬಿಡ್ತು ಮುಂದೆ ಹೊರಡ್ತಾ ಹೋಗ್ತಾನೆ. ಆ ಇಲ್ಲದೆ ಇದ್ದೇತಿ ಏನು ಮಾಡ್ತಾನೆ, ಪ್ರಕೃತಿಯಲ್ಲಿ ಗುಣ ಸಮೂಹ ಸಜ್ಜಂತೆಯೇ ಗುಣ ಕರ್ಮಸು. ಆದರೆ ಪ್ರಕೃತಿಯ ಗುಣಗಳು ಯಾವುದು, ಪರಮಾತ್ಮನ ಚಿಂತನೆ ಯಾವುದು, ಇದ್ಯಾವುದು ಗೊತ್ತಿಲ್ಲದವ್ರಿಗೆ ಏನು ಮಾಡ್ತಾರೆ ಗೊತ್ತಾ, ಅವರೇನು ಮಾಡೋಕ್ಕಾಗೋದಿಲ್ಲ, ಅವರೆಲ್ಲ ಮೋಸ ಹೋಗ್ತಾನೆ ಇರ್ತಾರೆ. ಇದು ಹಾಗಾಯಿತು, ಇದು ಹೀಗಾಯಿತು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಬಲ್ಪ್ ಮುಟ್ಟಿದ, ಸಿಟ್ಟು ಬಂತು, ಜೋರಾಗಿ ಹೊಡೆದ, ಪುಡಿ ಪುಡಿ ಆಗೋಯ್ತು. ಲಾಸ್ ಯಾರಿಗೆ ಈಗ, ಬಲ್ಪನ್ನು ಮುಟ್ಟಿದ ಪಾಪ, ಬಿಸಿಯಾಗಿತ್ತು, ಸಿಟ್ಟು ಬಂದು, ನಾನು ಸುಟ್ಟು ಬಿಟ್ಟಿಯಾ ನೀನು ಅಂತ ಜೋರ ಹೊಡೆದು ಬಿಟ್ಟ, ಪುಡಿ ಪುಡಿ ಆಯ್ತು. ಜೋಡೋದಲ್ಲ ಬಲ್ಪೇ ಇಲ್ಲ, ಯೋಚನೆ ಮಾಡ್ತಾರೆ. ಬಲ್ಪಿನ ತಪ್ಪಲ್ಲ ಇದು, ಬಲ್ಪ್ ಜಡ ಪದಾರ್ಥ, ಸುಳ್ಳೋ ಶಕ್ತಿ ಅದಕ್ಕಿಲ್ಲ, ಅದು ಕರೆಕ್ಟಿಂದ ಹಾಗಾಯಿತು, ನಾನು ನೋಡಲಿಲ್ಲ ಅಂತ ಎಲ್ಲಿ ತಪ್ಪಿಟ್ಕೋಬೇಕು ಯೋಚನೆ ಮಾಡಬೇಕು. ಅವನಿಗೆ ಯಾವುದೋ ತಪ್ಪು ಎಲ್ಲೋ ಶಿಕ್ಷೆ ಕೊಟ್ಟರೆ ಗತಿಯೇನೇ ಈಗ, ಅವನೇನು ಮಾಡಿ ತುಂಬ ಜನ ಗೊತ್ತಿಲ್ಲ. ಅದು ಒಂದು ಯಾರದ ತಪ್ಪು ಯಾರನ್ನು ಮಾಡಿ ಶಿಕ್ಷಿಸ್ತಾ ಹೋಗ್ತಾರೆ, ಫಲಿತಾಂಶವೇನು, ಸರ್ವನಾಶವನ್ನು ಮಾಡಿಕೊಡುತ್ತಾರೆ. ಪ್ರಕೃತಿ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ. ಪ್ರತಿಯೊಂದು ವಸ್ತುವೂ ಕೂಡ ಇಷ್ಟೆಲ್ಲ ಮಾಡ್ತಾ ಹೋಗ್ತೇವಲ್ಲ, ಲೋಕದೊಳಗೆ ಒಂದು ವಿಚಿತ್ರವಾದ ಸಿದ್ಧಾಂತವನ್ನು ಭಗವಂತ ಹೇಳ್ತಾ ಇದ್ದಾರೆ. ತತ್ವಜ್ಞಾನಿ ಹೀಗೆ ಮಾಡ್ತಾನಲ್ಲ, ತತ್ವಜ್ಞಾನಿ ಎಲ್ಲದವನು ಹಾಗೆ ಮಾಡಕ್ಕೆ ಬರೋದಿಲ್ಲ. ಅಂಥವರಲ್ಲಿ ಎರಡು ವಿಧ ಜನ ಇದ್ದಾರೆ ಅಂತ ಭಗವಂತ ಹೇಳಿದರು. ಎರಡು ವಿಧ ಜನ ಇದ್ದಾರೆ ಅವರೊಳಗೆ. ತಾನ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ ನದಿಚಾಲಯೇ. ಭಗವದ್ಗೀತೆಯ ಶ್ಲೋಕ ತುಂಬ ಜನ ಅಪಾರ್ಥ ಮಾಡಿಕೊಂಡವರೇ ಜಾಸ್ತಿ. ತಾನ್ ಅಕೃಷ್ಣವಿದಃ ಮಂದಾನ್ ಕೃಷ್ಣವಿತ್ ನವಿಚಾಲಯೇ. ಅಪೂರ್ವವಾದ ಶ್ಲೋಕ. ಕೃಷ್ಣವಿತ್ ಅಕೃಷ್ಣವಿದಃ ನವಿಚಾಲಯೇ. ಕೃಷ್ಣವಿತ್ ಅಂದ್ರೇನು? ಗುಣಕರ್ಮದ ವಿಭಾಗ ಮೊದಲಾದ ಎಲ್ಲವನ್ನೂ ತಿಳಿದಂತಹ ಜ್ಞಾನಿಯಾದವನು. ಅಕೃಷ್ಣವಿದಃ ತಿಳಿದೇ ಇರತಕ್ಕಂಥ ಜನಗಳಿರ್ತಾರಲ್ಲ, ಅವರನ್ನು ಅವರ ಹಾದಿಯಿಂದ ಬದಲು ಮಾಡೋದಕ್ಕೆ ಹೋಗಬಾರದು ಅಂತ ಭಗವಂತ ಹೇಳ್ತಾರೆ. ಇದು ಒಂದು ಸೂಕ್ಷ್ಮ ವಿಚಾರ. ಎಲ್ಲ ಬಲ್ಲವನು ಬಲ್ಲ ತಿಳುವಳಿಕೆ ಇಲ್ಲದ ಜನಗಳನ್ನು ಅವರು ಹೋಗುವ ದಾರಿಯಿಂದ ವಿನಾಕಾರಣ ಬದಲಾಯಿಸಲಿಕ್ಕೆ ಹೋಗಬಾರದು ಅಂತ ಭಗವಂತ ಹೇಳಿದರು. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇದರಿಂದ. ಅಂದರೆ ಹಾಳಾಗರ ಹಾಳಾಗಲಿ ನಮಗೆ ಯಾಕೆ ಅಂತ ಹೇಳಿದಾಗ ಆಯ್ತಾರೆ, ಹಾಳಾಗರ ಹಾಳಾಗಲಿ ಉದ್ದಾರ ಉದ್ದಾರ ನಮಗೆ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ತುಂಬ ಜನ ಆ ರೀತಿ ಅರ್ಥ ಮಾಡ್ಕೊಂಡು ಬಿಟ್ಟಾಗ ನಮಗೇನಿಸುತ್ತೆ, ಇಂಡಿಫರೆಂಟಾಗಿ ಬದುಕೋದೇ ಭಾರಿ ಶ್ರೇಷ್ಠ ಅಂತ ಅನಿಸ್ತಾಗ ಆಯ್ತು. ಇಂಡಿಫರೆಂಟಾಗಿ ಬದುಕೋದು ಭಾರಿ ಶ್ರೇಷ್ಠ ಅಂತ ಅನಿಸುತ್ತೆ. ಅದನ್ನು ಮುಂದಿನ ಶ್ಲೋಕದಲ್ಲಿ ಬಿಡಿಸ್ತಾರೆ. ಈ ಶ್ಲೋಕ ಇಷ್ಟೇ ಅರ್ಥ ಮಾಡ್ಕೋಬೇಕು. ಮೊದಲು ನಾವು ಎಲ್ಲ ತಿಳಿದಿರ್ತೇವೆ ಅಂತ ತಿಳ್ಕೊಬೇಡ. ಇನ್ನೊಬ್ಬನು ಯಾವನೋ ಇದ್ದಾನೆ, ಏನು ತಿಳಿದಿಲ್ಲ ಅವನು, ತಪ್ಪು ತಪ್ಪ ಮಾಡ್ತಾ ಇರ್ತಾನೆ. ನಾವು ಏನು ಮಾಡಬೇಕು ಅಂತ ಭಗವಂತ ಹೇಳ್ತಾನೆ, ಅಂಥವರನ್ನು ಸಿದ್ದಲಕ್ಕೆ ಹೋಗಬೇಡಿ ಅಂತ ಹೇಳಿದೆ. ನಿಜವಾಗಲೂ ಗೊಂದಲ ಹುಟ್ಟಿಸ್ತಕ್ಕಂಥ ಶ್ಲೋಕನೇ ಅದು ಒಂದು. ಆದರೆ ಮುಂದೆ ಅದಕ್ಕೆ ಉತ್ತರ ಸಿಗುತ್ತೆ, ಸ್ವಲ್ಪ ಮುಂದೆ ನೋಡಿದ್ರೆ ತಿಳಿಯುತ್ತಷ್ಟೇ. ಒಂದು ಬಂದು ತಿಳ್ಕೊಂಡ್ರೆ ಸಾಕು, ನಾವೀಗ ಕೆಲಸಕ್ಕೆ ತಂತ್ಯವಲ್ಲ. ಈಗ ಸದ್ಯ ಮಹಾರಾಯ ಅವನ ತಂಟೆ ನಿಮಗೆ ಬೇಡವೇ ಬೇಡ ಅಂತ ತಂತ್ಯವಲ್ಲ, ಆ ಸ್ಟೇಜ್ಗೆ ಅಪ್ಲೈ ಆಗೋ ಶ್ಲೋಕ ಇದು ಒಂದು. ಎಲ್ಲ ಸ್ಟೇಜ್ಗೆ ಅಪ್ಲೈ ಆಗೋ ಶ್ಲೋಕ ಅಲ್ಲ ಇದು ಒಂದು, ಆ ಸ್ಟೇಜ್ಗೆ ಅಪ್ಲೈ ಆಗ್ತಕ್ಕಂಥ ಶ್ಲೋಕ. ಅದು ಪರ್ವತ ವಿಶ್ಲೇಷಣೆ ಮಾಡ್ತಾನೆ ಮುಂದೆ. ಅಲ್ಲಿ ಮುಂದಿನ ಶ್ಲೋಕಗಳನ್ನು ಕೇಳಬೇಕು. ಅಪೂರ್ವ ಶ್ಲೋಕಗಳು, ಮೂರು ಶ್ಲೋಕ ಬರುತ್ತೆ ಮುಂದೆ, ಭಾರಿ ಅಪೂರ್ವ. ಅವ್ರು ಹೀಗೆ ಹೇಳ್ತಾರೆ, ಅವ್ರ ಮತ ಹೀಗಿದೆ, ಇವ್ರ ಮತ ಹಾಗಿದೆ, ಏನು ಬರೀ ಫುಲ್ ಆಫ್ ಕನ್ಫ್ಯೂಷನ್. ಮತನೇ ಹಿಡಿದಿಲ್ಲ, ಒಂಥರ ಕನ್ಫ್ಯೂಷನ್ನು. ಮತ ಹಿಡಬೇಕು, ಇನ್ನೊಂಥರ ಕನ್ಫ್ಯೂಷನ್. ಯಾರು ಮತ ಹಿಡಬೇಕಾಗಿದ್ರೆ, ಆಗ ಭಗವಂತ ಹೇಳ್ತಾನೆ, ಯಾರು ಮತ ಹಿಡಿದಕ್ಕೆ ಹೋಗಬೇಡಿ, ನನ್ನ ಮತ ಹಿಡಿರಿ ಅಂತ ಭಗವಂತ ನೇರ ಹೇಳ್ತಾನೆ. ನನ್ನ ಮತವನ್ನು ಹಿಡಿರಿ ನೀವೀಗ. ಏನು ನಿನ್ನ ಮತ ಕೃಷ್ಣ ಅಂತ ಪ್ರಶ್ನೆ. ನಿನ್ನ ಮತ ಏನೀಗ? ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಸೆ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಇದು ಆ ಶ್ಲೋಕ. ಭಗವಂತನ ಅಭಿಪ್ರಾಯ ಏನು, ಆತನ ತೀರ್ಮಾನ ಏನು ಅಂತೇಳಿ ತಾನೇ ಹೇಳ್ತಕ್ಕಂಥ ಶ್ಲೋಕ. ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು ಅದನ್ನ. ಅರ್ಜುನ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಸೀಹಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಮಯಿ ನನ್ನಲ್ಲಿ ಸರ್ವ ಕರ್ಮಗಳನ್ನು ಸಹ ಸನ್ಯಸ್ಯ ಒಪ್ಪಿಸಿಬಿಟ್ಟು. ಹೇಗೆ ಒಪ್ಪಿಸ್ಬೇಕು ಅಂದರೆ ಅಧ್ಯಾತ್ಮ ಚೇತಸ. ಅಧ್ಯಾತ್ಮ ಅಂದರೆ ಪರಮಾತ್ಮನಲ್ಲೇ ಮನಸ್ಸನ್ನು ಹಾಕಿದಂತಹ ದೃಷ್ಟಿಕೋನದಿಂದ, ಪರಮಾತ್ಮನಲ್ಲಿ ಹಾಕಿದ ಮನಸ್ಸಿನಿಂದ ಕೂಡಿದವನಾಗಿ ಪ್ರತಿಯೊಂದು ಕರ್ಮವನ್ನು ಸಹ ನನ್ನಲ್ಲೇ ಒಪ್ಪಿಸಿಬಿಟ್ಟು ನಿರಾಸೀಹಿ ನಿರ್ಮಮಃ ಭೂತ್ವ. ನಿರಾಸೀಹಿ ಭೂತ್ವ ನಿರ್ಮಮಃ ಭೂತ್ವ. ನಿರಾಸಿಯಾಗಬೇಕು, ನಿರ್ಮಮನಾಗಬೇಕು. ನಿರಾಸಿಯಾಗಬೇಕು, ನಿರ್ಮಮನಾಗಬೇಕು. ಯುದ್ಧಸ್ವ ವಿಗತ ಜ್ವರ. ಜ್ವರ ಅಂದರೆ ಶೋಕ. ವಿಗತ ಜ್ವರ, ಶೋಕವನ್ನು ಬಿಟ್ಟು ಯುದ್ಧಸ್ವ ಯುದ್ಧವನ್ನು ಮಾಡು. ಇದು ಅದರ ಮೇಲ್ನೋಟದ ಅರ್ಥ. ಇದು ಪ್ರತಿಯೊಂದು ಶಬ್ದಕ್ಕೂ ಅರ್ಥ ತಿಳ್ಕೊತಾರೆ, ಭಾರಿ ಸ್ವಾರಸ್ಯವಾದ ಅರ್ಥ ಸಿಗುತ್ತೆ. ಮಯಿ ನನ್ನಲ್ಲಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಎಲ್ಲ ಕರ್ಮಗಳನ್ನು ಅರ್ಪಿಸಬೇಕು. ಇದು ದೇವರ ಬಗ್ಗೆ ಮಾಡ್ತಕ್ಕಂಥ ದೊಡ್ಡ ಕಲ್ಪನೆ. ದೇವರಲ್ಲಿ ಒಂದೆರಡು ಒಪ್ಪಿಸಿದರೆ ಅದು ಒಪ್ಪಿಸಿದಾಗ ಆಗೋದಿಲ್ಲ, ಎಲ್ಲವನ್ನೂ ಒಪ್ಪಿಸಬೇಕು. ಹಿಂದೆ ಹೇಳಿದೆ, ವಿದ್ಯಾರ್ಥಿ ತನಗೆ ಕೊಟ್ಟ ಆನ್ಸರ್ ಪೇಪರ್ ಇರುತ್ತಲ್ಲ, ಎಲ್ಲ ಪೇಜು ವಾಪಸ್ ಒಪ್ಪಿಸಬೇಕೆ ಹೊರತು ಅರ್ಧ ಒಪ್ಪಿಸಿ ಅರ್ಧ ತಗೊಂಡು ಅದಕ್ಕೆ ಅವನಿಗಿಲ್ಲ. 20 ಪುಟ ಪೇಪರ್ ಕೊಟ್ಟು 10 ಪುಟ ಎಳ್ಕೊಂಡು ಹೋಗಿಬಿಟ್ರೆ ಅದು ಪೇಪರ್ ವ್ಯಾಲಿನೇ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಮೋಸ ಮಾಡಿದ್ದಾನೆ ಅಂತ ಹೊರಗೆ ಹಾಕಿಬಿಡ್ತಾರೆ. ನೀವು ಬರೀದೇ ಹೋದರೆ ಖಾಲಿ ಪೇಪರೇ ಒಪ್ಪಿಸು, ಆದರೆ ನೀವು ಮಾತ್ರ ವಾಪಸ್ ತರಬಾರದು. ಈ ಮಾತು ಫಸ್ಟ್ ನಮಗೆ ಅರ್ಥ ಆಗಬೇಕು. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ. ಗೊತ್ತು, ದೇವರಿಗೆ ಅರ್ಧ ನಮಗೆ ಅರ್ಧ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ದೇವ್ರ ಕೆಲಸ ನಮ್ಮ ಕೆಲಸ ಅಂಥೇಳಿ ಊರಿನ ಕಟ್ಟಿ ದೇವ್ರ ಮುಂದೆ ಇಟ್ಟ, ತಾನು ಬಾಯೊಳಗೆ ಇಟ್ಕೊಂಡ. ಇದು ದೇವ್ರದ್ದು ನಮ್ಮದು ಅಂತೇಳಿ ವ್ಯತ್ಯಾಸ ಮಾಡಿ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಇದ್ರ ಎಕ್ಸ್ಪ್ಲನೇಷನ್ನೇ ಮುಂದೆ ಬರೋದು. ಯತ್ಕರೋಷಿ ಯದಸ್ನ್ಯಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಶ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣ. ಇಲ್ಲಿ ಚಿಕ್ಕದಾಗಿ ಹೇಳಿದ್ರೆ ವಿಸ್ತಾರವಾದ ಭಗವಂತ ಅಲ್ಲಿ ಹೇಳ್ತಾರೆ. ಎಲ್ಲ ಕರ್ಮಗಳು ಅರ್ಪಿಸಬೇಕು. ಅದೇ ಭಾಗವತದೊಳಗೆ, ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನ ವಾನುಸೃತ ಸ್ವಭಾವಂ ಕರೋಮಿ ಯಜ್ಜತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಇದು ಮತ್ತೊಂದು ರೀತಿ ವಿವರಣೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸ ಅನ್ನೋದಕ್ಕೆ ವಿಶೇಷ ಇದೆ. ಸರ್ವಕರ್ಮಗಳನ್ನು ಹೇಳಿದ್ದರಿಂದ ಅರ್ಪಿಸಬೇಕಾದ ಕರ್ಮ, ಅರ್ಪಿಸಬಾರದ ಕರ್ಮ ಅಂತ ಎರಡು ಕರ್ಮಗಳಿಲ್ಲ ಅಂತ ಅರ್ಥ. ಅರ್ಪಿಸಬೇಕಾದ ಕರ್ಮ, ಅರ್ಪಿಸಬಾರದ ಕರ್ಮ ಅಂತ ಎರಡು ಕರ್ಮ ಇಲ್ಲ. ಎಲ್ಲ ಕರ್ಮನೂ ಒಪ್ಪಿಸಬೇಕು, ಆದರೆ ಒಪ್ಪಿಸ ರೀತಿಯಲ್ಲಿ ವ್ಯತ್ಯಾಸ ಇದೆ, ಅದನ್ನು ಬಿಡಬಾರ್ದಷ್ಟೆ. ಒಪ್ಪಿಸ ರೀತಿಯಲ್ಲಿ ವ್ಯತ್ಯಾಸ ಇದೆ, ಒಪ್ಪಿಸೋದು ಕಾಮನ್. ಒಪ್ಪಿಸ ರೀತಿಯಲ್ಲಿ ವ್ಯತ್ಯಾಸ ಇದೆ, ಅದನ್ನು ಮುಂದೆ ಭಗವಂತ ಹೇಳ್ತಾರೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯ ಅಧ್ಯಾತ್ಮ ಚೇತಸ. ಹೇಗೆ ಒಪ್ಪಿಸ್ಬೇಕು ದೇವರೊಳಗೆ? ಹೇಗೆ ಒಪ್ಪಿಸ್ಬೇಕು ಅಂದರೆ ಸುಮ್ಮನೆ ಒಪ್ಪಿಸೋದಲ್ಲ, ಅಧ್ಯಾತ್ಮ ಚೇತಸ, ತಿಳುವಳಿಕೆಯಿಂದ ಒಪ್ಪಿಸಬೇಕು ಅಂತ ಹೇಳ್ತಾರೆ. ತಿಳುವಳಿಕೆಯಿಂದ ಒಪ್ಪಿಸಬೇಕು. ಲೈಟ್ ಬಿಟ್ಕೊಳ್ಳೋಕ್ಕೆ ಅಂತ ಹೋಗ್ತಾನೆ, ಆಫೀಸ್ಗೆ ಹೋಗ್ತಾನೆ, ಯಾರ ಕೈಲಿ ಕೊಟ್ಟು ಬಂದ್ಬಿಡೋದಿಲ್ಲ. ಯಾರಲ್ಲೇ ಕೊಡಬೇಕು ವಿಚಾರಿಸ್ತಾನೆ, ಅದು ಸಂಬಂಧಪಟ್ಟವನು ಹೋದಾನ ಯೋಚನೆ ಮಾಡ್ತಾನೆ, ಕೊಡ್ತಾನೆ, ರಸೀದಿ ಇಸ್ಕೋತಾನೆ, ಅಲ್ಲಿ ಸೈನ್ ಮಾಡಿದಾನೆ, ಸೀಲ್ ಹಾಕಿದ ನೋಡ್ತಾನೆ. ಅದನ್ನು ಒಪ್ಪಿಸೋದು ಅಂತ ಕರೀತಾನೆ. ಸುಮ್ಮನೆ ಬಿಸಾಕಿ ಬಂದುಬಿಟ್ರೆ ಒಪ್ಪಿಸಿದಾಗಲ್ಲ, ಒಪ್ಪಿಸೋದು ಮೆಥಡ್ ಇದೆ. ಈಗ ಅಧ್ಯಾತ್ಮ ಚೇತಸ, ಇವರು ಸಂಬಂಧಪಟ್ಟ ಕ್ಲರ್ಕು ಅಂತ ಹೇಗೆ ಸರಿಯಾಗಿ ತಿಳ್ಕೊಂಡು ಒಪ್ಪಿಸ್ತಾನೋ, ಪರಮಾತ್ಮ ಏನು ತಿಳ್ಕೋಬೇಕು ನಾವೀಗ? ಅಧ್ಯಾತ್ಮ ಎಲ್ಲದರ ಮೇಲಿದ್ದಾನೆ. ಹರಿರೇವ ಪರಹ ಹರಿರೇವ ಗುರುಹು, ಎಲ್ಲರ ಮೇಲೆ ದೇವರಿದ್ದಾನೆ. ತುಂಬ ಮುಖ್ಯವಾದ ಅಂಶ ಇದು. ದೇವರು 16 ಜನದಂತೆ ಒಬ್ಬನಾಗಿ ದೇವರು ಕೂತಿಲ್ಲ. ಆಫೀಸ್ಗೆ ಹೋಗಿ ಕೆಲಸ ಆಗೋ ಸೀದಾ ಮ್ಯಾನೇಜರ್ನ ಕಾಣ್ತೇವಲ್ಲ ಆ ಟೈಪ್ ಇರುವುದು. ಭಗವಂತ ಇದ್ದಾನೆ, ಅವನಿಗೆ ನೇರ ಒಪ್ಪಿಸಿಬಿಡು, ಯೋಚನೆ ಮಾಡೋಕ್ಕೆ ಹೋಗಬೇಡ. ಪದ್ಧತಿ ಇದೆ, ಅದು ಹೇಳ್ತಾನೆ ಮುಂದೆ ಭಗವಂತ. ದೇವರಲ್ಲಿ ಒಪ್ಪಿಸ್ಬೇಕೀಗ. ಕೆಲವು ಏನು ಮಾಡಿದ್ದಾರೆ, ಲಾಸ್ಟ್ ಡೇಟ್ ಆಗಿಬಿಟ್ಟಿರುತ್ತೆ, ಎಲ್ಲೆಲ್ಲ ಕೊಟ್ಟು ಬಂದಿರ್ತಾನೆ, ಯಾರು ಕೊಟ್ಟು ನಾವು ತೊಗೊಳ್ಳೋದಿಲ್ಲ ಅಂತ ಹೇಳ್ಬಿಡ್ತಾರೆ. ನಾವು ತೊಗೊಳ್ಳೋದಿಲ್ಲ, ಲಾಸ್ಟ್ ಡೇಟ್ ಆಗೋಗ್ಬಿಟ್ಟಿದೆ. ಕೆಲವು ತೊಗೋತೀವಿ ದಿಸ್ಕೊಂಡ್ಬಿಡ್ತಾರೆ, ದುಡ್ಡು ದಿಸ್ಕೊಂಡ್ಬಿಡ್ತಾರೆ, ಎಲ್ಲ ಕಸ ಬುಟ್ಟಿಗೆ ಹಾಕ್ತಾರೆ. ತೊಗೊಂಡ ದುಡ್ಡು ತೊಗೊಂಡಾಗ ಬಿಸಾಕಿಬಿಟ್ಟ. ಈ ಥರ ಮೋಸನೂ ಮಾಡ್ತಾರೆ. ಅವನು ಎಲ್ಲಿ ಹೋದ? ಸೀದಾ ಮ್ಯಾನೇಜರ್ ಹತ್ರ ಹೋದ. ಯಾವುದೋ ಕಾರಣಕ್ಕೆ ತೊಂದರೆ ಆಗಿದೆ, ತಗೊಳ್ಳಿ ಅಂತ ಹೇಳಿದ. ಅವ್ನು ಅಕ್ಷೇಪ ಆಗ್ಬಿಟ್ರೆ ಮುಂದೆ ಯೋಚನೆ ಮಾಡೋಕ್ಕೆ ಇಲ್ಲ. ಈಗ ಅವ್ನು ಹೈಯೆಸ್ಟ್ ಅಥಾರಿಟಿ, ಈಗ ಕ್ಲರ್ಕ್ ಬಂದು ರಿಜೆಕ್ಟ್ ಮಾಡಿ ಸಾರ ಅಂತ ಡೈರೆಕ್ಟ್ ಮಾಡಕ್ಕೆ ಬರೋದಿಲ್ಲ ಅವನಿಗೀಗ. ಕ್ಲರ್ಕ್ ಅಕ್ಸ್ಪರ್ಟ್ ತೊಗೊಂಡಿದ್ದೆ ಆಫೀಸರ್ ಹೇಳ್ತಾನೆ, ಯಾಕಯ್ಯ ತೊಗೊಂಡು ವಾಪಸ್ ಕೊಡೋ ಕಡೆಗೆ ನಾಟ್ ವ್ಯಾಲಿಡ್ ಅಂದರೆ ಮುಂದೆ ಹೋಯ್ತು. ಅವ್ರು ಆಫೀಸರ್ ತೊಗೊಂಡು ಯೋಚನೆ ಬರೋದೇ ಇಲ್ಲ. ಆಗ ಅಧ್ಯಾತ್ಮ ಚೇತಸ ಹೈಯೆಸ್ಟ್ ಅಥಾರಿಟಿ ಭಗವಂತನಾದ್ದರಿಂದ ಅವನೇ ಕರ್ತಿಸಬೇಕು ನಾವು, ಈ ಮನೋಭಾವ ಇದ್ದು ಒಪ್ಪಿಸಬೇಕು. ಈಗ ನಮಗೊಂದು ಪ್ರಶ್ನೆ ಉತ್ತರ ಸಿಕ್ತು. ಎಲ್ಲ ಉತ್ಸವ ದೇವರು ಹೇಳಿಬಿಟ್ರಲ್ಲ, ಒಪ್ಪಿಸ್ತಾ ಹೋಗ್ಬಿಡ್ತೇವೆ ಬಿಡಿ. ಹಾಗಿದ್ರೆ ಧ್ಯಾನ ಯಾಕೆ ನಮಗೆ ಬೇಕೀಗ? ಸುಮ್ಮನೆ ಒಪ್ಪಿಸ್ತಾ ಹೋಗೋದು ಏನು ಮಾಡ್ದಾಗ ಒಪ್ಪಿಸ್ತು? ಕೃಷ್ಣ ಅರ್ಪಣ ಕೃಷ್ಣ ಅಂತ ಹೋಗ್ಬಿಟ್ಟ. ಅದಕ್ಕೆ ಹೇಳ್ತಾ ಹಾಗೆ ಒಪ್ಪಿಸಿದ್ರೆ ತಗೊಳ್ಳೋದಿಲ್ಲ, ಅಧ್ಯಾತ್ಮ ಚೇತಸ ಒಪ್ಪಿಸಬೇಕು. ಭಗವಂತನನ್ನು ಅರ್ಥ ಮಾಡ್ಕೊಂಡು ಒಪ್ಪಿಸ್ಬೇಕು ಅಂತ ಹೇಳಿದ್ರಿಂದ ಮೆಕ್ಯಾನಿಕಲ್ ಒಪ್ಪಿಸಿದ್ರೆ ಪ್ರಯೋಜನ ಇಲ್ಲ, ಆಧ್ಯಾತ್ಮಿಕ ಒಪ್ಪಿಸಿದ್ರೆ ಮಾತ್ರ ಪ್ರಯೋಜನ ಇದೆ. ಈ ಗುಟ್ಟು ನಾವು ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ನಾವು ಕೇಳಬೇಕು, ಯಾತಕ್ಕೆ ನಾವು ಓದಬೇಕು, ಯಾತಕ್ಕೆ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮೇ ವಿದ್ಯತೆ ಅಂತ ಕರೀತಾರೆ ಅಂತ ಗೊತ್ತಾಯ್ತಾರೆ. ಚೇತಸ್ ಶಬ್ದ ಜ್ಞಾನವಾಚಕವಾದ ಶಬ್ದ. ಯಾರು ಜ್ಞಾನವನ್ನು ಬಿಡ್ತಾರೋ ಅವರಿಗೆ ಪ್ರಯೋಜನ. ಸ್ವಿಚ್ ಹಾಕು ಅಂತಾರೆ, ಸುಮ್ಮನೆ ಸ್ವಿಚ್ ಹಾಕ್ಬಿಡ್ತಾನ? ಯಾವ ಬಲ್ಪಿಗೆ ಯಾವ ಸ್ವಿಚ್ ಹುಡುಕ್ತಾನಾಗ? ಯಾವ ಬಲ್ಲಿಗೆ ಯಾವ ಸ್ವಿಚ್ಚು ಹಾಕ್ತಾರಲ್ಲ, ಸರಿಗೆ ಹೋಗ್ಬಿಡ್ತಾನೆ. ಇಲ್ಲಿವ್ರಿಗೆ ಎಷ್ಟು ಅಪಾಯ ಆಗುತ್ತೆ ಯೋಚನೆ ಮಾಡಿ. ಸ್ವಿಚ್ ರಿಪೇರಿ ಮಾಡ್ತಿರ್ತಾರೆ, ಸ್ವಿಚ್ ಹಾಕ್ಬಿಟ್ಟ ರೆಡಿ ಅಂತೇಳಿ, ಮೇನ್ ಸ್ವಿಚ್ ಆನ್ ಮಾಡಿಬಿಟ್ಟ ಗತಿ ಏನಾಗ್ಬೇಕು? ಎಲೆಕ್ಟ್ರಿಷಿಯನ್ ಗತಿ ಹೋಗ್ಬಿಡ್ತಾರೆ. ಸ್ವಿಚ್ ಹಾಕಿದ ಕೆಲಸ ಪ್ರಾಣ ತೆಗೀತ ಕಡೆಗೆ. ಎಷ್ಟು ಜ್ಞಾನ ಇರಬೇಕು ಅವನಿಗೀಗ? ಸ್ವಿಚ್ ಹಾಕಿ ಅಂತ ಕೇಳಿದ್ದೀರಿ, ಎಲೆಕ್ಟ್ರಿಷನ್ ಆಫ್ ಮಾಡ್ಕೊಂಡಿದ್ದಾನೆ, ಅವ್ನ ಕೆಲಸ ಆಗಿದೆಯಾ ನೋಡಿ ಅಂತ ಹಾಕಬೇಕೆ ಹೊರತು ಸುಮ್ಮನೆ ಸ್ವಿಚ್ ಹಾಕೋದಲ್ಲ. ಎಷ್ಟು ಡೇಂಜರ್ ಇದೆ ಈಗ, ಹಾಕಬೇಕಾದಾಗ ಹಾಕಲಿಲ್ಲ, ಹಾಕಬಾರ್ದಾಗ ಹಾಕ್ತಾನೆ, ಎಷ್ಟು ಅಪಾಯ ಇದೆ. ಆ ದೃಷ್ಟಿಯೊಳಗೆ ಸರಿಯಾಗಿ ಅರ್ಪಣೆ ಮಾಡಬೇಕಾದ್ರೆ ತಿಳುವಳಿಕೆ ಇದ್ದು ಅರ್ಪಣೆ ಮಾಡಬೇಕು. ಇಲ್ಲಿ ನಾವು ಸೋಲೋದು, ಅರ್ಪಣೆ ಮಾಡೋ ಕಾನ್ಸೆಪ್ಟೇ ಗೊತ್ತಿಲ್ಲ 99% ಜನಕ್ಕೆ. ಅವರಲ್ಲಿ 99% ಜನಕ್ಕೆ ಹೇಗೆ ಅರ್ಪಿಸಬೇಕು ಗೊತ್ತಿಲ್ಲ, ಅಲ್ಲಿ ಸೋಲ್ತಾರೆ ಅಂತ ಹೇಳ್ತಾರೆ. ಬ್ಯಾಂಕಿಗೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಕಿಟಕಿಯಲ್ಲಿ ಹಾಕಿ ಬಂದ್ಬಿಟ್ರಾಗತ್ತಾ? ಹೋದಾಗ ಕಿಟಕಿಯಲ್ಲಿ ಬಿಸಾಕಿ ಬಂದುಬಿಟ್ಟ, ಬ್ಯಾಂಕಿಗೆ ಹಾಕಿಬಿಟ್ಟೆ ಅಂತ ಕೇಳಿದ್ರೆ ಆಮೇಲೆ ನೋಡ್ತಾರೆ ಪಾಸ್ಬುಕ್ ಎಲ್ಲಿ ಎಂಟ್ರಿನೇ ಇಲ್ಲ, ಹೋಯ್ತಾ ಕಡೆ ಎಲ್ಲಿ ಹಾಕಿದ್ರೆ ಕಿಟಕಿಯಲ್ಲಿ ಹಾಕಿಬಂದೆ ಅಂತ ಕೇಳಿದ್ರೆ ಹೋಯ್ತು ಅಂತ ಹೇಳಿಬಿಡ್ತಾರೆ. ಇವತ್ತು ಕರ್ಮ ಆಗರಿತ ಅರ್ಪಣೆ ಮಾಡಿದ್ರೆ ಪ್ರಯೋಜನ ಇಲ್ಲ, ತಿಳ್ಕೊಂಡು ಅರ್ಪಣೆ ಮಾಡಬೇಕು. ಕೊಡೋದು ಪ್ರಾಪರ್ ಮೆಥಡ್ ಇದೆ ಅದಕ್ಕೀಗ. ಅದಕ್ಕೆ ಸಂಕಲ್ಪ ಮಾಡ್ತಾನೆ, ಸಂಕಲ್ಪ ಆಚಮ್ಯ ಪ್ರಾಣಾನಾಯಮ್ಯ ಸಂಕಲ್ಪ್ಯ ಭರತ ವರ್ಷೆ ಭರತಕಂಡೆ ಗೋದಾವರ್ಯ ದಕ್ಷಿಣೇ ತೀರೆ ಡೇಟು ಪ್ಲೇಸು ಎಲ್ಲ ಮೆನ್ಷನ್ ಮಾಡಿ ಹಾಕ್ತಾ ಅವಾಗ ಅದಕ್ಕೆ ಕ್ರೆಡಿಟಿ ಬರುತ್ತೆ. ಆ ದೃಷ್ಟಿಯಲ್ಲಿ ಅರ್ಪಣೆಯ ಕ್ರಮವನ್ನು ಭಗವಂತ ಹೇಳ್ತಾನೆ. ಅಧ್ಯಾತ್ಮಚೇತಸ ನಿರಾಸೀಹಿ ನಿರ್ಮಮಃ, ಕನ್ನಡ ಸುಮ್ಮನೆ ಅನುವಾದ ಮಾಡಿಬಿಟ್ಟು ಕೆಟ್ಟ ಹಾಳಾಗಿ ಹೋಗುತ್ತೆ. ನಿರಾಸೀಹಿ ನಿರಾಶೆಯಿಂದ ಬದುಕು. ತುಂಬ ದಿನ ಫೇಲಾದರೆ ಭಾರಿ ಖುಷಿಯಾಗುತ್ತೆ. ಗೀತೆ ಹೇಳಿದಾಗ ಬದುಕ್ತಿದ್ದೀವಿ ನಾವೀಗ, ನಿರಾಸೆಯಿಂದ ಬದುಕ್ತಾ ಇದ್ದೇವೆ. ಪರೀಕ್ಷೆಗೆ ಓದ್ಕೊಂಡು ಹೋಗಬಾರ್ದು, ಅದಕ್ಕೆ ನಿರಾಸೆಯಿಂದ ಹೋಗಬೇಕು ಅಂತ ಹೇಳಿದ್ದಾನಲ್ಲ ಕೃಷ್ಣ. ಪುಸ್ತಕ ಮುಟ್ಟಿರಬಾರ್ದು, ಕ್ಲಾಸ್ಗೆ ಹೋಗಿರಬಾರ್ದು, ಸುಮ್ಮನೆ ಕೂತ್ಬಿಡೋದು, ಹಾಗೆ ಪಾಸ್ ಆಗ್ತೀನಿ ಅಂತ ಹೇಳಿದ್ರೆ ತಿಳ್ಕೊಂಡ್ಬಿಡ್ತಾರೆ. ನಿರಾಸೆ ಶಬ್ದಕ್ಕೆ ಹಾಗೆಲ್ಲ ಅರ್ಥ ಅಲ್ಲ, ಆಸೆಯೇ ಅಂದರೆ ಫಲದ ಆಸೆ ಅಂತ ಅರ್ಥ. ನಿರಾಸೆ ಅಂದರೆ ಫಲಾಪೇಕ್ಷೆ ಇಲ್ಲದೆ ಒಪ್ಪಿಸು ಅಂತ. ಪ್ರತಿಫಲದ ಅಪೇಕ್ಷೆಯನ್ನು ಬಿಟ್ಟು ದೇವ್ರಿಗೆ ಒಪ್ಪಿಸಿಬಿಡು. ಒಪ್ಪಿಸ್ತಾ ಇರಬೇಕಾದ್ರೇ ಸ್ವಾಮಿ ದುಡ್ಡು ಕೊಡೋದು, ಪ್ರತಿಫಲ ಏನು ಕೊಡ್ತಾರೆ ಏನು ಗತಿ? ಅವರು ದೊಡ್ಡ ಹಣ್ಣು ಕೊಡ್ತಾರೆ, ಚಿಕ್ಕ ಹಣ್ಣು ಕೊಡ್ತಾರೆ ನೋಡೋದು. ದೊಡ್ಡ ಹಣ್ಣು ಕೊಟ್ಟರೆ 10 ರೂಪಾಯಿ, ಚಿಕ್ಕ ಹಣ್ಣು ಕೊಟ್ಟರೆ 1 ರೂಪಾಯಿ ಹಾಕೋದು. ಈ ರೀತಿ ಹಾಕಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿರಾಸೀಹಿ ಫಲದ ಅಪೇಕ್ಷೆ ತಲೆಯಲ್ಲಿ ಹಾಕ್ಕೊಳ್ಳೇಬೇಡಿ. ಯಾವುದೇ ಕಾರಣಕ್ಕೆ ಹತ್ರವಾದ ಹಣ್ಣೇ ಇರಲಿಲ್ಲ, ಪಾಪ ಮನೇ ಹೊಡ್ಕೋತ ಬಂದು ಹಾಕಿಬಿಟ್ಟ, ಬೈ ಚಾಸ್ ಹೊಡ್ಕೊ 100 ರೂಪಾಯಿ ಹಾಕಿಬಿಟ್ಟ, ಆ ಬರೀ ಒತ್ತಾಡ್ತಿ ಕೊಟ್ಟರು. ಛೇ, ಎಂಥ ಕೆಲಸ ಆಯ್ತಲ್ಲ, ಮೊದಲೇ ಗೊತ್ತಿದ್ರೆ ಆಗ್ತಾ ಇದ್ದಿಲ್ಲ. ವರ್ಕೌಟ್ ಆಗಲ್ಲ ಒತ್ತಾಡ್ತಿ, ವರ್ಕೌಟ್ ವರ್ಕೌಟ್ ಆಗಬೇಕು ಒತ್ತಾಡ್ಸುತ್ತೇವೆ ನೀವು, ಪಾಪ ಎಷ್ಟು ಅನ್ಯಾಯ. ಈ ಕಾನ್ಸೆಪ್ಟ್ ಬೇಡ ಅಂತ ಭಗವಂತ ಹೇಳ್ತಾರೆ. ನಿರಾಸೀಹಿ ಅದನ್ನು ಕೊಡು ಇದನ್ನು ಕೊಡು ಅನ್ನೋ ಅವರಿಗೆ ತರೆಯಲ್ಲೇ ಬರಬಾರದು. ಅದು ಬಂತು ಅಂದರೆ ನಮ್ಮ ಅರ್ಪಣೆ ಕೆಟ್ಟೋಯ್ತು ಅಂತ ಅರ್ಥ. ಅರ್ಪಣೆ ಕೆಟ್ಟಿತು. ನಿರಾಸೀಹಿ ನಿರ್ಮಮಃ, ಕೊನೆಯ ಮಾತು ಭಾರಿ ಡೇಂಜರಸ್. ನಮ್ಮಿಂದ ಆ್ಯಕ್ಚುಲಿ ಖಂಡನೆ ಮಾಡ್ತಾ ಇದ್ದಾನೆ ಭಗವಂತ. ನಿರ್ಮಮಃ, ಇಷ್ಟೆಲ್ಲ ಮಾಡಿ ಮನುಷ್ಯ ಏನು ತಪ್ಪಾಡ್ತಾನೆ ಗೊತ್ತಾ? ನಾನು ನನ್ನದನ್ನು ಕೊಟ್ಟೆ ಶುರು ಮಾಡಿಬಿಡ್ತಾನೆ. ನನ್ನದನ್ನು ಕೊಟ್ಟೆ ಅಂತ ಹೇಳ್ಕೊಳ್ತಾನಲ್ಲ, ಇದು ಅಷ್ಟೇ ಅಪಾಯಕರವಾದದ್ದು. ದೇವರು ಪಾಪ ವೆಂಕಟೇಶ್ವರಿ ಕಿರೀಟನೇ ಇದ್ದಿಲ್ಲ, ಕೃಷ್ಣನಿಗೆ ಕಿರೀಟ ಇದ್ದಿಲ್ಲ, ಪ್ರಾಬ್ಲಮ್ ಬಂದಿತ್ತು, ತಮವು ನಾನು ಕೊಟ್ಟು ಅಡ್ಜಸ್ಟ್ ಮಾಡಿಬಿಟ್ಟೆ ಅಂತ ಕೇಳಿದರೆ ನಮ್ಮಗೆಯಿಂದ ದೇವರು ಬದುಕ್ತಾ ಅಂತಾಗಲಿಲ್ಲ. ಈಗ ಅದಕ್ಕೆ ನಿರ್ಮಮಃ ತುಂಬ ಒತ್ತು ಕೊಟ್ಟು ಹೇಳಬೇಕಾದ ಅದು ಕೊನೆಗೆ ಬಂದಿದ್ದ ಪದ ಭಾರಿ ಪ್ರಬಲ ಆದವನು. ನಿರ್ಮಮಃ ಹಿಂದೆ ಬಂದಿದೆ, ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿ ಗಚ್ಚತಿ. ಅಹಂಕಾರ ಮಮಕಾರಗಳನ್ನು ತ್ಯಾಗ ಮಾಡಲೇಬೇಕು. ನಾನು ಮಾಡಿದೆ ಈ ಅಹಂಕಾರ ಇರಬಾರದು, ನನ್ನದನ್ನು ಕೊಟ್ಟೆ ಈ ಭಾವನೆ ಇರಬಾರದು. ನಾನು ನನ್ನದನ್ನು ಕೊಟ್ಟೆ ಅಂತ ಯಾವಾಗ ಅಂದ್ಕೊಳ್ತಾನೋ ಅಲ್ಲಿಗೆ ಸಾಧನೆಯೆಲ್ಲ ಹಾಳಾಗಿ ಹೋಗುತ್ತೆ ಅಂತ ಹೇಳಿದ್ದ. ನಾನು ನನ್ನದನ್ನು ಕೊಟ್ಟೆ ಅಲ್ಲ, ಆನ್ಸರ್ ಪೇಪರ್ ಕೊಟ್ಟ, ಅವರು ಕೊಟ್ಟ ಆನ್ಸರ್ ಪೇಪರನ್ನು ನಾನು ಕೊಟ್ಟೆ. ನನ್ನ ಆನ್ಸರ್ ಪೇಪರ್ ಕೊಟ್ಟ ಅಂದರೆ ಮನೆಗೆ ಹೋಗ್ತಾನೆ ಆನ್ಸರ್. ನಂತರ ಸರ್ ಮನೆಯಿಂದ ತಂದಿದ್ದೆ ಅಂತ ಕೇಳಿದರೆ ಹೌದಾ, ಮತ್ತೆ ಒಳ್ಳೇದಾಗ್ಬಿಡುತ್ತೆ, ಬಿಸ ಪುಟ್ಟು ಹಾಕ್ಬಿಡ್ತಾರೆ. ಇವರು ಕೊಟ್ಟ ಆನ್ಸರ್ ಪೇಪರ್ ಬರಬೇಕು ಅಂದರೆ ಮನೆಯಿಂದ ತಂದು ಆನ್ಸರ್ ಪೇಪರ್ ಆಗಬಾರ್ದು. ನನ್ನ ಆನ್ಸರ್ ಪೇಪರ್ ಅಲ್ಲ ಇದು, ನನ್ನ ಆನ್ಸರ್ ಪೇಪರ್ ಅಲ್ಲ ಅಂತೇಳಿ ಒಪ್ಪಿಸ್ಬೇಕಾದ್ರೆ. ಇದು ನನ್ನ ದೇಹ ಅಲ್ಲ, ಇದು ನನ್ನ ಕರ್ಮ, ಭಗವಂತ ಮಾಡಿಸಿದ್ದಾರೆ, ಸ್ವಾಧೀನತ್ವ ನನಗಿಲ್ಲ. ನಿರ್ಮಮತ್ವ ಅನ್ನೋದು ಬಹಳ ಅಪೂರ್ವವಾದ ಮಾತು. ತುಂಬ 100,000 ಜನ ತಪ್ಪು ಮಾಡೋದು ಅಲ್ಲಿ, ಕೊನೆಗೆ ಅಹಂಕಾರಕ್ಕೆ ಒಳಗಾಗ್ತಾರೆ. ನಾನು ಮಾಡಿಬಿಟ್ಟೆ ಮೊದಲು ದೋಷ, ನನ್ನದನ್ನು ಕೊಟ್ಟುಬಿಟ್ಟೆ, ಎರಡು ದೊಡ್ಡ ರೋಗಗಳು ಅಂತ ಕರೀತಾರೆ, ಭಾರಿ ದೊಡ್ಡ ರೋಗಗಳು. ಆಧ್ಯಾತ್ಮ ಸಾಧನೆಗೆ ಕಳಂಕ ತರತಕ್ಕಂಥ ರೋಗಗಳು. ಕೃಷ್ಣ ಅದಕ್ಕೆ ಏನು ಮಾಡಿದ್ದಾನೆ? ದುರ್ಯೋಧನ ಕರೀತಾನೆ, ಬಾ ಕೃಷ್ಣ ನಮ್ಮನೆಗೆ ಬಾ, ಕರ್ಕೊಂಡು ಹೋಗ್ತಾನೆ. ನಮ್ಮನೆಗೆ ಬಾ ಅಂತ ಕರೆದ್ನಲ್ಲ, ಅಲ್ಲೇ ಅರ್ಧ ಬಿದ್ದ ದುರ್ಯೋಧನ. ನಮ್ಮ ಮನೆ ನನ್ನ ಮನೆ ಅಂತ ಕರೆಯೋನಾಗಲೇ ಬಿದ್ದ. ನೋಡು ಕೃಷ್ಣ ಎಷ್ಟು ಅಡಿಗೆ ಮಾಡಿಸಿದ್ದನ್ನು ನೋಡು, ಬಾ ಊಟ ಮಾಡೋಣ. ಅದು ನನ್ನ ಹೇಗೆ ಮಾಡಿಸಿದ್ದೇನು ನೋಡು ಅಂತ ಕೇಳಿದ. ಕೃಷ್ಣ ನೋಡಿದ, ನನಗೆ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು. ಯಾಕೆ ನಿರ್ಮಮಃ ಇಲ್ಲ ಅವನಿಗೀಗ, ಅಹಂಕಾರ ಇದೆ ಮಮಕಾರ ಇದೆ, ನಿನ್ನ ಪದಾರ್ಥ ಬೇಕಿಲ್ಲ ಅಂತ ಹೇಳ್ತಾನೆ ಭಗವಂತ. ಎಷ್ಟು ಚೆನ್ನಾಗಿದೆ ಮಾತು ಯೋಚನೆ ಮಾಡಿ. ದುರ್ಯೋಧನ ಕೊಟ್ಟಿದ್ದು ಸಹ ಕಡಿಮೆ ಅಲ್ಲ, ಮತ್ತೆ ಬಹುಶಃ ಅವತ್ತು ದುರ್ಯೋಧನ ಮಾಡಿಸಿದ ಅಡಿಗೆನೆ ಜಗತ್ತಲ್ಲಿ ಯಾರೂ ಮಾಡಿಸಿರ್ಲಿಕ್ಕಿಲ್ಲ. ಯಾಕೆ ಗೊತ್ತೇನು, ಕೃಷ್ಣನ ಟ್ರ್ಯಾಪ್ ಮಾಡೋಕೆ ಹೊರಟಿದ್ದಾನೆ ಅವನಿಗೆ. ಕೃಷ್ಣ ನಡ್ಕೊಂಡ್ಬಿಡ್ಬೇಕೀಗ, ಚೆಲ್ಲೆ ನಡ್ಕೊಂಡ್ಬಿಟ್ಟೆ, ಭೀಷ್ಮರು ನಡ್ಕೊಂಡೆ, ಅಶ್ವತ್ಥಾಪನ ನಡ್ಕೊಂಡೆ, ದ್ರೋಣ ನಡ್ಕೊಂಡೆ, ಕೃಷ್ಣ ಬೋಳ್ಕೊಂಡಿದ್ದಾನಷ್ಟೇ. ಈಗ ಅವನೊಬ್ಬನ ನಡ್ಕೊಂಡ್ಬಿಟ್ಟೆ ಅಂದರೆ ಕಥೆ ಮುಗೀತು ಅಂತ ಹೇಳಿಬಿಟ್ಟು ಎ ಕ್ಲಾಸ್ ಟ್ರೀಟ್ಮೆಂಟ್ ಆಗ್ಬೋದು. ಇವತ್ತು ಬಹುಶಃ ಎಷ್ಟು ನಾವು ಯೋಚನೆ ಮಾಡಿದರೂ ಕೂಡ ಅಂಥ ಅಡಿಗೆ ಯಾರೂ ಮಾಡಿಸೋದು ಸಾಧ್ಯ ಇಲ್ಲ. ಕೃಷ್ಣ ನೋಡಿ ಒಂದು ಚೂರು ಮುಟ್ಲಿಲ್ಲ ಇದು ತಮಾಷೆ ಅಂತ ಕೇಳಿದ್ವಿ. ಸುಧಾಮ ಇಷ್ಟು ಅವಳೆ ಕೊಟ್ಟರೆ ಕೃಷ್ಣ ಬಾಯಲ್ಲಿ ಹಾಕೊಂಡೆ ಬಿಟ್ಟ, ಬರೀ ಅವಳಕ್ಕೆ ಹಾಕೊಂಡ್ಬಿಟ್ಟ. ದುರ್ಯೋಧನ ಅಷ್ಟಡಿಗೆ ಬಾರಿಸಿದ್ರೆ ಒಂದು ಚೂರು ತಗೊಳ್ಳಿಲ್ಲ. ಯಾತಕ್ಕೆ ಗೊತ್ತಾ, ನನ್ನ ಅನ್ನ ನೀನು ತಗೋ, ನಾನು ಕೊಡ್ತೇನೆ ದುರ್ಯೋಧನ ಹೇಳಿದನಲ್ಲ, ಎಲ್ಲ ನೋಡ್ಬಿಡು ಕೃಷ್ಣ ಬೇಕಾಗಿಲ್ಲ ದುರ್ಯೋಧನ ಅಂತ ಡಿಕ್ಲೇರ್ ಮಾಡಿ ನೋಡ್ತಾನೆ ಭಗವಂತ. ಸುಮ್ಮನೆ ವಾಪಸ್ ಹೋಗೋದಿಲ್ಲ, ಬಾಯ್ ಬಿಟ್ಟು ಹೇಳಿ ಹೋಗ್ತಾನೆ, ಯಾವ್ದು ನನಗೆ ಬೇಕಿಲ್ಲ, ನಿನ್ನ ಅನ್ನ ನನಗೆ ಬೇಕಿಲ್ಲ ಅಂತ ಭಗವಂತ ಹೇಳ್ತಾನೆ. ಯಾತಕ್ಕೆ ಗೊತ್ತಾ, ನಿನ್ನ ಪ್ರೀತಿಯಿಂದ ಕೊಡ್ತಾ ಇಲ್ಲ, ನಿನ್ನ ಪ್ರೀತಿಯಿಂದ ಕೊಡ್ತಾ ಇಲ್ಲ, ದುರುಪಯೋಗ ಮಾಡ್ಕೊಳ್ತಾ ಇದ್ದೀನಿ ನೀನೀಗ, ಅದಕ್ಕೆ ನನಗೆ ಬೇಡ. ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ಭೋಜ್ಯಾನಿ ವಾ ಪುನಃ. ಇದು ಭಗವಂತ ಹೇಳಿದ ಮಾತು. ಸಂಪ್ರೀತಿಯಿಂದ ಕೊಟ್ಟರೆ ತಗೊಳ್ಬೇಕು, ಆಪತ್ ಬಂದರೆ ತಗೊಳ್ಬೇಕು. ನಚ ಸಂಪ್ರೀಯಸೇ ರಾಜನ್ ನಚೈವ ಆಪದ್ಗತ ವಯಂ. ನಿನಗೆ ಪ್ರೀತಿ ಇಲ್ಲ, ನನಗೆ ಕೇಳಿಲ್ಲ, ಇಂಥವ್ ನಾನೇನು ಮಾಡಲಿ ಅಂತ ಭಗವಂತ ಹೊರಟನ್. ಚೂರಾದ ತಗೋಬಾರದು ಕೊನೆ ಪಕ್ಷ, ಏನೂ ತಗೊಳ್ಳೋದಿಲ್ಲ. ಅಲ್ಲಿಂದ ಹೊರಟ ಕೃಷ್ಣ ಎಲ್ಲಿಗೆ ಹೊರಟ? ವಿದುರನ ಹತ್ರ ಬಂದ. ವಿದುರನಿಗೆ ಹೋಗೋಣ. ವಿದುರನಿಗೆ ಆಶ್ಚರ್ಯವೇ ಆಶ್ಚರ್ಯ, ನನ್ನ ಮನೆಗೆ ಕೃಷ್ಣ ಬರೋದಾ? ಜಾತಿಯಲ್ಲಿ ಶೂದ್ರ, ಯೋಗ್ಯತೆಯಲ್ಲಿ ಬರೀ ದಾಸ. ಏನು ಇವನು, ಇವನು ನೋಡಿದರೆ ರಾಜ ಇವನು, ಅಂಥ ವೈಭವ, ಕ್ಷತ್ರಿಯ, ಎಲ್ಲ ಕೃಷ್ಣ ಬಿಟ್ಟುಬಿಟ್ಟ. ನಾನು ನನ್ನದು ಅಂದ್ಕೊಂಡಿಯಲ್ಲ, ನೀನೆಂತ ಕ್ಷತ್ರಿಯ, ಏನು ಬೇಕಿಲ್ಲ. ವಿದುರ ಬರ್ತೇನೆ, ಭುಜಮ ಕೈ ಹಾಕ್ತಾನೆ. ವಿದುರ ನಡಿ ನಿಮ್ಮನೆಗೆ ಹೋಗೋಣ, ಆಶ್ಚರ್ಯವಾಗಿ ನಡಿ ನಿಮ್ಮನೆಗೆ ಹೋಗೋಣ ಅಂತ ಕೇಳಿದ ವಿದುರನಿಗೆ ಆಶ್ಚರ್ಯ. ನನ್ನ ಮನೆ ಅಂತ ಎಲ್ಲಿದೆ ಅಂತ ಪಾಪ ವಿದುರನಿಗೆ ಆಶ್ಚರ್ಯ. ವಿದುರನಿಗೆ ಎಲ್ಲ ಭಗವಂತನ ಮನೆ ಅಂತ ಅವನಿಗೆ ಗೊತ್ತು. ಪಾಪ ನಿನ್ನ ವಸ್ತು ಅಂತ ಯಾವುದಿದೆ ಅದಕ್ಕೆ ಬರ್ತಿದ್ದೇನೆ ವಿದುರ, ನಿನ್ನ ಮನೆಗೆ ಹೋಗೋಣ ನಡಿ. ನಿನ್ನ ಮನೆ ಅಂದರೆ ನನ್ನ ಮನೆ ಅಂತ ಹೋಗಿದ್ದು ಕೃಷ್ಣ ಏನು ಮಾಡಿದನಂತೆ, ವಿದುರಾನ್ನಾನಿ ಬಹುಜೇ ಅಂತ ಹೇಳ್ತಾನೆ. ಶುಚೀನಿ ಗುಣವಂತೀಚ, ಮಹಾಭಾರತದ ಮಾತು. ವಿದುರನ ಅನ್ನಗಳನ್ನ ಕೃಷ್ಣ ಸ್ವೀಕಾರ ಮಾಡೇ ಬಿಟ್ಟನಂತೆ. ದುರ್ಯೋಧನೆ ವೆರೈಟಿಗೆ ಅದು ಕಂಪ್ಲೇಂಟ್ ಮಾಡಲಿಕ್ಕೆ ಬರೋದಿಲ್ಲ. ಸುಧಾಮನ ಅನ್ನ ಇದ್ದಾಗಿತ್ತು ಪಾಪ. ಕೃಷ್ಣ ಹೇಳ್ತಾನೆ, ಎಷ್ಟು ಚೆನ್ನಾಗಿದೆ ವಿದುರ, ನನಗಿದು ಬೇಕಾಗಿತ್ತು ಅಂತ ಹೇಳ್ತಾನೆ. ನಾನು ಕೊಟ್ಟೆ, ನನ್ನದು ಕೊಟ್ಟೆ ಅಂತ ಭಾವನೆ ಬಂತು ಅಂದರೆ ಮನುಷ್ಯ ಹಾಳಾಗಿ ಬಿಡ್ತಾರೆ. ಅದಕ್ಕೆ ನಿರ್ಮಮೋ ನಿರಾಸೆ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಇದಿಷ್ಟು ಒಂದು ಪೋರ್ಷನ್. ಯುದ್ಧಸ್ವ ಅಂತ ಪದ ಇದೆಯಲ್ಲ, ಇದಕ್ಕೆ ಯುದ್ಧ ಮಾಡುವಂತ ಅಷ್ಟೇ ಅರ್ಥ ಅಲ್ಲ, ನಿನ್ನ ಸಾಧನೆಗೋಸ್ಕರ ಹೋರಾಡು ಅಂತ. ಹಕ್ಕಿ ಹೋರಾಡು ಅಂತ ಹೇಳ್ತಾರಲ್ಲ, ಆ ಅರ್ಥ ಅದಕ್ಕೆ. ಇಷ್ಟೆಲ್ಲ ಮಾಡಿ ಯುದ್ಧಕ್ಕೆ ಹೋಗು ಅಂತ ಕೇಳಿದರೆ ಹೇಗೋ ಯುದ್ಧ ಆಗ್ತಾ ಇದೆ, ನಾವು ಹೊರಟು ಬಿಟ್ಟರೆ ನಾವು ಜಾಯಿನ್ ಆಗೋಣ, ಇಷ್ಟ ಹೇಳಿದ್ದಾರಲ್ಲ ಯುದ್ಧ ಮಾಡು ಅಂತ ಹೇಳಿ, ಅದು ಯುದ್ಧ ಅಲ್ಲ, ಹೋರಾಡು ಅಂತ. ಅದಕ್ಕೆ ಯಾವುದಕ್ಕೆ ಹೋರಾಡು? ನಿನ್ನ ಸಾಧನೆಯನ್ನು ಸರಿಯಾಗಿ ಮಾಡಲಿಕ್ಕೆ ಏನೇ ಅಡ್ಡಿ ಬಂದರೂ ಕೂಡ ಅದನ್ನು ಗೆಲ್ತಕ್ಕಂಥ ಹೋರಾಟವನ್ನು ಮಾಡು ಅಂತ. ಏಕಾಶಿ ಉಪವಾಸ ಮಾಡಲಿಕ್ಕೆ ಹೋರಾಡು ನೀನೀಗ, ಬೆಳಿಗ್ಗೆ ಏರ್ಲಿಕ್ಕೆ ಹೋರಾಡು, ಯಾರ ಜೊತೆಗೂ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಹೋರಾಡಬೇಕು. ನಾವು ಫಸ್ಟ್ ಬೆಳಿಗ್ಗೆ ಹೇಳಬೇಕು ಅಂತ ಹೇಳೋದಿಲ್ಲ ಅಂತ ಹೇಳುತ್ತೆ ಮನಸ್ಸು. ನೋ, ಅದನ್ನು ಸೋಲಿಸ್ಬೇಕು, ನಾವು ಸೋಲಿಸಿ ಹೇಳಬೇಕು ಮೇಲಕ್ಕೆ. ಇದನ್ನು ಅರ್ಥ ಮಾಡಿದ್ರೆ ಹೋರಾಟ ಅಂದರೆ ಇದು ಆಂತರಿಕ ಹೋರಾಟವನ್ನು ಮಾಡಬೇಕಾಗಿದೆ. ನೀವೀಗ ಮನಸ್ಸಿನ ಸಾಧನೆ ಅಂತ ಹೇಳಿದರೆ ಬರೀ ಹೋರಾಟವೇ ಹೋರಾಟ. ದಿನ ಬೆಳಗಾದರೆ ಸಂಘರ್ಷ, ಕೆಟ್ಟದ ಕಡೆ ಮನಸ್ಸು ಹೋಗ್ತಾ ಇರುತ್ತೆ, ಅದು ಓವರ್ಕಮ್ ಮಾಡಬೇಕಲ್ಲ, ಅದಕ್ಕೆ ಹೋರಾಟ ಅಂದ್ರೆ ಯುದ್ಧಸ್ವ ಅಂತ ಕರೆದು. ಅಜ್ವರ ಯುದ್ಧವನ್ನು ಮಾಡು, ಸಾಧನೆ ಆಗೇ ಆಗುತ್ತೆ. ವಿಗತ ಜ್ವರ, ಮಧ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ವಿಗತ ಜ್ವರ, ಶೋಕವನ್ನು ಬಿಟ್ಟು ನಿನ್ನ ಪಾಲಿನ ಕರ್ತವ್ಯ ಕರ್ಮವನ್ನು ಮಾಡ್ತಾ ನನಗೆ ಒಪ್ಪಿಸ್ತಾ ನಾನು ಸರ್ವತಂತ್ರ ಸ್ವತಂತ್ರ ಅಂತ ನನ್ನ ಬಗ್ಗೆ ಗೌರವ ಇಟ್ಕೊಂಡ್ಬಿಟ್ಟು ಮಾಡು, ಆಗ ನಿನಗೆ ಯಾವ ಅಪಾಯವೂ ಇಲ್ಲ. ಇದು ಕೃಷ್ಣನ ಸಿದ್ಧಾಂತ ಅಂತ ಹೇಳಿ. ಕೃಷ್ಣನ ಮತ ಭಗವದ್ಗೀತೆಯ ಮತ, ವಿಶ್ವಕ್ಕೆ ದೇವರು ಹೇಳಿದ ಮತ. ಇದಕ್ಕೆ ಅನುಕೂಲವಾಗಿ ಯಾರ ಹೇಳಿದರೆ ಕಷ್ಟ ಒಪ್ಕೊಂಡ್ಬಿಡಿ, ಇದು ವಿರುದ್ಧವಾಗಿ ಹೇಳಿದರೆ ಮಾತ್ರ ಎಂದೂ ಒಪ್ಪಿಕೊಳ್ಳೋದಕ್ಕೆ ಬರೋದಿಲ್ಲ. ಅಂದರೆ ಯಾರಿಗೆ ಗೊಂದಲ ಇದೆ ಯೋಚನೆ ಮಾಡಿ. ಈಗ ಈ ಮತದ ಈ ರೀತಿ ಬದುಕೋದಕ್ಕೆ ಹೊರಟರೆ ಪೋಸ್ಟ್ ಪ್ರಾಕ್ಟಿಕಲ್ ಫಿಲಾಸಫಿ, ಪ್ರತಿಯೊಬ್ಬನು ಬದುಕಲಿಕ್ಕೆ ಇದು ಒಂದನ್ನೇ ಹೇಳಿ, ಬೇರೆ ದಾರಿನೇ ಇಲ್ಲ. ಆ ಮತ ಈ ಮತ ಅಲ್ಲ, ಇದು ಭಗವಂತನ ಮತ. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದಿ ನಿಸೃತ. ಈ ಶ್ಲೋಕದಲ್ಲಿ ವೈಶಿಷ್ಟ್ಯ ಎರಡು. ಇದು ಕೃಷ್ಣನ ಮತ ಫಸ್ಟು, ಕೃಷ್ಣನೇ ಹೇಳಿದ ಕೃಷ್ಣನ ಮತ ಎರಡನೇದು. ಮತ್ತೆ ಯಾರೋ ಕೋಟ್ ಮಾಡ್ತಾ ಇಲ್ಲ, ಕೃಷ್ಣ ಡೈರೆಕ್ಟಾಗಿ ಹೇಳ್ತಾನೆ ನನ್ನ ಮತ ಅಂತ. ಕೃಷ್ಣ ಡೈರೆಕ್ಟ್ ಹೇಳ್ತಾ ಇದ್ದಾನೆ, ಇನ್ನೊಬ್ರು ಬರ್ಕೊಟ್ಟಿದ್ದಲ್ಲ, ಮತ್ತೆ ರಿಯಲೈಟ್ ಮಾಡಿದ್ದಲ್ಲ, ಇಂಡೈರೆಕ್ಟ್ ಸ್ಪೀಚ್ ತಂದಿದ್ದಲ್ಲ, ನೇರ ಕೃಷ್ಣ ಹೇಳ್ತಾನೆ. ನಮಗೆ ಎಷ್ಟು ಖುಷಿಯಾಗಬೇಕು ಯೋಚನೆ ಮಾಡಿ. ಮತ್ತು ಎಷ್ಟೋ ಜನದ ಬುದ್ಧನ ಮತ ಅಂತ ಕೇಳ್ತೇವೆ, ಅನೇಕರಿಗೆ ಗೊತ್ತಿಲ್ಲ ಬುದ್ಧ ಯಾವ ಗ್ರಂಥವನ್ನು ಬರೆದಿಲ್ಲ, ಬುದ್ಧ ಯಾವ ಗ್ರಂಥವನ್ನು ಬರೆದಿಲ್ಲ, ಆತನ ಉಪದೇಶಗಳ ಶಿಷ್ಯರು ಬರೆದ್ರಷ್ಟೇನೆ. ಬುದ್ಧನ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಲ್ಲ ಅದು, ಶಿಷ್ಯರು ಬರೆದಿದ್ದಷ್ಟೇ. ಆದರೆ ಕೃಷ್ಣನ ಹಾಗಲ್ಲ, ತಾನೇ ಹೇಳಿದ್ದು ತಾನೇ ಬರೆದಿದ್ದು ಭಗವದ್ಗೀತೆ ಎಂದ ಮೇಲೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯೋಚನೆ ಮಾಡಿ. ಬುದ್ಧ ಸೇಸ್ ಲೈಕ್ ದಿಸ್ ಅಲ್ಲ, ಐ ಸೇ ಲೈಕ್ ದಿಸ್ ಅಂತ ಕೃಷ್ಣ ಹೇಳಿ ನಾನು ಹೇಳ್ತಾ ಇದ್ದೇನೆ ಅರ್ಜುನ. ಈ ಇಂಪ್ಯಾಕ್ಟ್ ನೋಡಿಬಿಟ್ರೆ ಕೃಷ್ಣನ ಮಾತನ್ನು ಕೃಷ್ಣನ ಬಾಯಿಂದನೇ ಕೇಳ್ತಕ್ಕಂಥ ಯೋಗ ನಮಗೆ ಬಂದಾಗ ಅದರ ಮಹತ್ವ ಊಹಾತೀತವಾದದ್ದು ಅಂತ ತಿಳ್ಕೊಂಡ್ರೆ ಸರಿ. ಕಲಿ ಭಗವಂತ ಹೇಳ್ತಾನೆ, ನಿರಾಸಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ, ಮಧ್ಯೆ ಬರತಕ್ಕಂಥ ಎಲ್ಲ ಗೊಂದಲಗಳನ್ನು ಕೂಡ ನೀನು ಗೆಲ್ಲಬೇಕು, ಎಲ್ಲ ಗೊಂದಲಗಳನ್ನು ಬಿಡಬೇಕು, ಫಲಾಶೆಯನ್ನು ಮಾತ್ರ ಇಟ್ಕೊಳ್ಬೇಕು, ಹೋಗಬೇಡ. ಇದೆಲ್ಲ ಹೇಳ್ತಾರೆ. ಇದನ್ನು ಅನುಸಂಧಾನ ಮಾಡಲಿಕ್ಕೆ ಏನು ಕಷ್ಟ ಇದೆ ಯೋಚನೆ ಮಾಡಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಅದನ್ನು ದಾಸರಾರು ಹೇಳಬೇಕಾದ್ರೆ ಏನು ಅರ್ಪಣೆ ಮಾಡಬಹುದು? ಮಕ್ಕಳಾಡಿಸುವಾಗ, ಮಡದಿಯೊಳಕ್ಕರದಿ ನರಿವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇರಿ ಮೆರೆವಾಗ, ಬಿಕ್ಕುವಾಗ ಆ ಕಳಿಸುತ್ತಲಿ ದೇವಕ್ಕೆ ತನಯನ ಸ್ಮರಿಸುತ್ತಿಹ ನರ ಸಿಕ್ಕ ನೆಮದೂತರಿಗೆ ಆವಾವಲ್ಲಿ ನೋಡಿದರು. ಸುಲಭವಾಗಿ ಅದರ ಇಟ್ಟ ರೀತಿ. ಈ ಕರ್ಮ ಅಂತ ಹೇಳಿದರೆ ಯಾವುದೋ ಕರ್ಮ ಹೇಳಿಲ್ಲ, ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ ಇದೆಯಲ್ಲ, ತೀರ ಸಾಧಾರಣವಾದ ಕರ್ಮಗಳು, ನಾವಾಗಿ ಮಾಡತಕ್ಕಂಥ ಕರ್ಮಗಳು, ಅದನ್ನೆಲ್ಲ ಭಗವಂತ ಹೇಳ್ತಾನೆ ಅರ್ಪಿಸಿಬಿಡು. ಇವತ್ತೇನು ದಾನನೇ ಮಾಡಲಿಲ್ಲ, ಕೃಷ್ಣಾರ್ಪಣ ಅನ್ನೋದು ಹೇಗೆ ಮಾಡಿ ಅನ್ನೋ ತೊಂದರೆ ಇಲ್ಲ, ಮಾಡಿದ ಕೆಲಸ ಇದೆ ಅದನ್ನೇ ಕೃಷ್ಣಾರ್ಪಣ ಅಂದರೆ ಆಯ್ತಲ್ಲ. ಈಗ ಪ್ರತಿಯೊಂದನ್ನು ಅನ್ನಕ್ಕೆ ಬರುತ್ತೆ, ಎದ್ದ ಕೂತ ನಿಂತ ಪ್ರತಿಯೊಂದು ಕೂಡ ಭಗವಂತನ ಸೇವೆ. ಆಫೀಸ್ಗೆ ಹೋಗ್ತಾನೆ, ಸೈನ್ ಮಾಡ್ತಾನೆ, ಅದು ಡ್ಯೂಟಿಯಲ್ಲಿ ಸೇರ್ಕೊಂಡಿರೋದೇ. ಮತ್ತೆ ಸ್ವಲ್ಪ ರೆಸ್ಟ್ ಹೋಗುತ್ತೆ, ಕುತಾರ ಮತ್ತು ಸ್ವಲ್ಪ ನಿಮಿಷ ಕೊಡ್ತಾನೆ, ಅದು ಪಾರ್ಟ್ ಆಫ್ ದಿ ಡ್ಯೂಟಿ. ಅದು ಒಂದು ಅಲ್ಲೇನು ಬರೀ ರೆಸ್ಟ್ ತೊಗೊಂಡ್ರೆ ಅಲ್ಲ, ಸಣ್ಣ ಪುಟ್ಟ ತೊಗೊಂಡ್ರೆ ಯೋಚನೆ ಇಲ್ಲ ಅದರೊಳಗೆ. ಈ ಆಟದೊಳಗಿನ ಲಂಚ್ ಬೇಕು, ಟೀ ಬ್ರೇಕ್ ಎಲ್ಲ ಕೊಡ್ತಾರೆ, ಲಾಟೆ ಅಫಿಷಿಯಲಿ ಕೊಡೋದು, ಆದ್ರಿಂದ ಯೋಚನೆ ಇಲ್ಲವೇ ಇಲ್ಲ. ಇವತ್ತು ದೇವರ ಕೆಲಸಗಳನ್ನು ಆ ರೀತಿಯಾಗಿ ಚಿಂತನೆ ಮಾಡಿದರೆ ಎಲ್ಲವನ್ನೂ ಅರ್ಪಿಸಬೇಕು, ತಿಳ್ಕೊಂಡು ಅರ್ಪಿಸಬೇಕು. ನಾನು ಹೇಳ್ತೀನಿ ಯಾಕೆ ಹೇಗೆ ಅಂತ ನೋಡೋ, ನನಗೆ ಗೊತ್ತಿದೆ ಟೈಮ್ ನೋಡು ಸರಿಯಾಗಿದೆ ನೋಡು ಅಂತ ಹೇಳ್ತಾರೆ. ತಿಳುವಳಿಕೆ ಇದೆಯಲ್ಲ, ಕರೆಕ್ಟ್ ಆಯ್ತಾ. ನಿರಾಸೀಹಿ ನಿರ್ಮಮಃ ಭೂತ್ವ, ಪ್ರತಿಫಲದ ಅಪೇಕ್ಷೆಯನ್ನು ಬಿಟ್ಟೇ ಬಿಡು, ಮಮಕಾರವನ್ನು ಬಿಟ್ಟುಬಿಡು, ಯುದ್ಧದ ರೀತಿಯೊಳಗೆ ನಿನ್ನ ಕರ್ತವ್ಯ ಕರ್ಮಕ್ಕೋಸ್ಕರ ಹೋರಾಡು ಅಂತ ಭಗವಂತ ಹೇಳಿ. ಇದನ್ನೇ ಶ್ರೀಮದ್ ಆಚಾರ್ಯ ಸದಾಚಾರ ಸ್ಮೃತಿಯೋಳು ಈ ಶ್ಲೋಕವನ್ನು ಹಾಗೇನೆ ಇಟ್ಟಿದ್ದಾರೆ. ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ, ಹಾಗೇನೆ ಮೈಯ ಮುಂದೆ ಯಸ್ಮಿನ್ ಅಂತ ಮಾಡಿದ್ದಾರಷ್ಟೇ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಸಿ ನಿರ್ಮಮೋ ಭೂತ್ವ ಪರಂ ಜಯತಿ ಸೋಚ್ಯುತಃ. ಈ ಮಾತಿನೊಳಗೆ ಕೃಷ್ಣ ಹೇಳಿದ ಮಾತನ್ನು ಶ್ರೀಮದ್ ಆಚಾರ್ಯರ ಆ ರೀತಿ ಇಟ್ಟಿದ್ದರಿಂದ ಬಹಳ ಪೂರ್ವವಾದಂಥ ಸಿದ್ಧಾಂತ, ಹೊಂದಾಣಿಕೆ ಸಿದ್ಧಾಂತ ಆಯಿತು. ಆಚಾರ್ಯರ ಸಿದ್ಧಾಂತ, ಕೃಷ್ಣನ ಸಿದ್ಧಾಂತ ಒಂದೇ ಸಿದ್ಧಾಂತವಾಯಿತು. ಆದ್ದರಿಂದ ಅದು ಸಂಪೂರ್ಣವಾದ ಮನ್ನಣೆ ಸಿಗಲಿಕ್ಕೆ ಅರ್ಹತೆ ಬಂತು. ಭಗವಂತ ಹೇಳ್ತಾನೆ, ಅರ್ಜುನ ಇಷ್ಟು ಹೇಳಿದ್ದೇನಲ್ಲ, ಆಯಿತು ಕೃಷ್ಣ ನೀನೇನೋ ಹೇಳಿದ್ದಿ, ಇದನ್ನು ಕೇಳಿದರೆ ಏನಾಗುತ್ತೆ ಒಂದು ಪ್ರಶ್ನೆ, ಕೇಳಿದರೆ ಏನಾಗುತ್ತೆ ಇನ್ನೊಂದು ಪ್ರಶ್ನೆ, ಬಿಟ್ಟರೆ ಏನಾಗುತ್ತೆ ಎರಡಕ್ಕೂ ಪರವತ್ತು ಉತ್ತರ ಕೊಡ್ತಾನೆ. ಒನ್ ಬೈ ಒನ್ ಆನ್ಸರ್ ಅದು. ಏನೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಚಂತೆ ತೇಪಿ ಕರ್ಮಭಿಹಿ. ಇದು ಮಾಡಿದರೆ ಏನಾಗುತ್ತೆ ಒಂದು ಉತ್ತರ ಇದೆ. ಏತ್ವೇತ ಏ ಮೇ ಮತಮಿದಂ ದಿವ್ಯಂ ಅನುತಿಷ್ಠಂತಿ ಮಾನವಾಹ, ಏ ಮಾನವಾಹ ಇದಂ ಮಮ ದಿವ್ಯಂ ಮತಂ ಅನುತಿಷ್ಠಂತಿ, ಯಾವ ಮನುಷ್ಯರು ನನ್ನ ಈ ಮತವನ್ನು ತಿಳುವಳಿಕೆಯಿಂದ ನಡೆಸ್ತಾರೋ, ಅನುತಿಷ್ಠಂತಿ ಅನುಸರಿಸುವರು, ಅವ್ರು ಏನಾಗ್ತಾರೋ ಗೊತ್ತಾ, ಶ್ರದ್ಧಾವಂತಃ ಅನಸೂಯಂತಹ. ಶ್ರದ್ಧಾವಂತರಾಗಿ ನಡೆಸಬೇಕು ಆ ಮಾತನ್ನು, ಶ್ರದ್ಧೆಯಿಂದ ನಡೆಸಬೇಕು, ನಿಷ್ಠೆಯಿಂದ ನಡೆಸಬೇಕು. ಅನಸೂಯಂತಹ ಅಸೂಯನ್ನು ಬಿಟ್ಟು ನಡೆಸಬೇಕು. ಬುಚ್ಚಂತೆಯೇ ತೇಪಿ ಕರ್ಮಭಿಹಿ, ಅವರಿಗೆ ಕರ್ಮದ ಬಂಧನ ಇರೋದಿಲ್ಲ. ಶ್ರದ್ಧೆಯಿಂದ ಅಸೂಯೆಯನ್ನು ಬಿಟ್ಟು ನನ್ನ ಈ ದಿವ್ಯವಾದ ಮತವನ್ನು ಯಾರು ನಡೆಸುವರೋ, ಅನುಷ್ಠಾನಕ್ಕೆ ತರುವರೋ, ಅವರಿಗೆ ಎಲ್ಲ ಕರ್ಮದ ಬಂಧನ ಬಿಡುಗಡೆಯಾಗುತ್ತೆ ಅಂತ ಭಗವಂತ ಹೇಳಿದೆ. ಅದು ಮುಕ್ತಿ ಆಗುತ್ತೆ ಅಂತ ಅರ್ಥ. ಅದು ಪರವಾದೇವೇ ಮತಮದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ. ನಿತ್ಯಂ ಎಂದೋ ಸಂಡೇ ಮಂಡೇ ಮಾಡಿ ಆ ರೀತಿ ಮಾಡಿದ್ರಲ್ಲ, ಮತ್ತೆ ವೀಕ್ಲಿ ಒನ್ಸೋ ಮಂತ್ಲಿ ಒನ್ಸೋ ಅದೆಲ್ಲ ಮಾಡಿದ್ರಲ್ಲ, ನಿತ್ಯಂ ಸದಾಕಾಲ ಚಿಂತನೆ ಮಾಡಬೇಕು. ಈ ಮತವನ್ನು ಸದಾಕಾಲ ಚಿಂತನೆ ಮಾಡಬೇಕು, ಹಂತವನ್ನು ತಲುಪಬೇಕು ನಾವು. ನಿತ್ಯಂ ಅನುತಿಷ್ಠಿಷ್ಠಂತಿ ಅಲ್ಲ, ಅನುತಿಷ್ಠಂತಿ ಮತ್ತೆ 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 ನಡೆಸಬೇಕು. ಮಾನವಾಹ, ಮಾನವರಿ ಮನುಷ್ಯರು ಅಂತ ಅರ್ಥ ಅಲ್ಲ ಅದಕ್ಕೆ. ಒಂದರ್ಥ ನೋಡಿ, ಬ್ರಾಹ್ಮಣ ಅಂತ ಹೇಳಲಿಲ್ಲ, ಕ್ಷತ್ರಿಯ ಅಂತ ಹೇಳಲಿಲ್ಲ, ಶೂದ್ರ ಅಂತ ಹೇಳಲಿಲ್ಲ, ಮಾನವಾಹ ಎಲ್ಲ ಮನುಷ್ಯರಿಗೂ ಕಾಮನ್ ಅಂತ ಅರ್ಥ. ದೇವರು ನಂಬಿ ಬದುಕೋದು ಒಂದು ಕೋಮಿನಾಗಿ ಹೇಳಿದ್ದಲ್ಲ, ಪ್ರತಿಯೊಬ್ಬರೂ ಮಾಡಬೇಕು ಇವತ್ತಿನ ದಿವಸ. ಮಾನವಾಹ ಅದಕ್ಕಿನ್ನೊಂದು ಅರ್ಥ ಮನು ಅವಬೋಧನೆ, ತಿಳುವಳಿಕೆಯಿಂದ ಪ್ರತಿಯೊಬ್ಬ ಜ್ಞಾನಿಯು ಕೂಡ ಹೀಗೆ ನಡ್ಕೋಬೇಕು, ಬೇರೆ ದಾರಿಯೇ ಇಲ್ಲ. ಶ್ರದ್ಧೆ ಇರಬೇಕು, ಅಸೂಯೆ ಇರಬಾರ್ದು. ಶ್ರದ್ಧಾವಂತಹ ಅನಸೂಯಂತಹ, ಶ್ರದ್ಧೆ ಇರಬೇಕು. ದೇವ್ರು ಹೇಳಿದ್ದಾನೆ ಅದು ಮಾತ್ರ ಒಳ್ಳೆಯದಾಗೇ ಆಗುತ್ತೆ. ಈ ರೀತಿ ಖಚಿತವಾದಂಥ ಶ್ರದ್ಧೆಯಿಂದ ಮಾಡಬೇಕು. ಅನಸೂಯಂತಹ ಅಸೂಯೆ ಇರಬಾರ್ದು. ಈ ಸ್ವಲ್ಪ ಅರ್ಥ ಆಗೋದು ಕಷ್ಟ ಈ ಮಾತು. ಅಸೂಯೆ ಇರಬಾರ್ದು ಅಂದರೆ ಏನು? ಅದಕ್ಕೆ ಹೇಳ್ತಾರೆ, ಏನು ದೇವರು ಹಾಳಾದ ದೇವರಪ್ಪ, ಎಷ್ಟು ಕಷ್ಟ ಕೊಡ್ತಾನೆ ನಮಗೆ ಇವನು. ಆಚಾರ್ಯ ಬರೀತಾರೆ, ಕಷ್ಟೇ ಕರ್ಮಣಿ ಮಾಂ ಪ್ರವರ್ತಯತಿ, ಬಹಳ ಕಷ್ಟವಾಗಿ ಏಕಾಶಿ ಮಾಡೋಕ್ಕಂತ ಬೈಕೊಂಡೇ ಮಾಡೋ ಮಾಡೋರು ಕೂಡ ದರಿದ್ರ ಬಂತಪ್ಪ ಮತ್ತೊಂದು ಮತ್ತು ಬೈಕಾಡಿ ಎಂತ ಅದು ಎರಡು ಬಂದ್ರದ್ದು ಭಾರಿ ಗಾಬರಿ ಬಿಡ್ತಾನು. ಒಂದಲ್ಲದೆ ಎರಡು ಬೇರೆ ಬರಬೇಕು ಅದು ಕೂಡ ತುಂಬ ಜನ ಹಾಗೆ ಆಫೀಸ್ ಹೋಗ್ಬೇಕಾದ್ರೆ ಕೈಕೊಂಡು ಹೋಗ್ತಾರೆ ಹೋಗಲೇಬೇಕಲ್ಲಿ ಇರಲಿಲ್ಲ ಅದು ಕೂತಿರ್ತಾನೆ ಬಾಸ್ ಬೈಕೋತ ಕೂತಿರ್ತಾನೆ ಆಗಲೇನೆ ಬೈಕೋತ ಹೋಗ್ತಾರೆ. ಆಫೀಸಿನ ಬಾಸಿನ ಬೈರಿ ಪರವಾಗಿಲ್ಲ, ಈ ಜಗತ್ತಿನ ಬಾಸನ್ನು ಮಾತ್ರ ಬೈಬೇಡಿ ಅಂತ ಹೇಳ್ತಾರೆ. ಕಷ್ಟವಾದ ಕೆಲಸ ಕೊಟ್ಟು ಬೆಳಿಗ್ಗೆ ಹೇಳ್ಬೇಕಂತ 12 ಗಂಟೆಗೆ ಹೇಳಿ ಅಂತ ಹೇಳಬಾರದೆ, ಅದು ಇಷ್ಟ ಬಂದಾಗ ಹೇಳಿ ಅಂತ ಹೇಳಬಾರದೆ, ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆನೇ ಹೇಳಬೇಕಂತ. ಎಷ್ಟು ಕಷ್ಟ ಕೊಡ್ತಾನೆ ದೇವರು, ಈಗ ಅಂದ್ಕೊಂಡ್ರೆ ಫಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಸೂಯೆ ಮಾಡ್ಕೊಳ್ಬಾರ್ದು. ಡಾಕ್ಟ್ರ್ ಕೊಟ್ಟರೆ ಹಾಳ ಡಾಕ್ಟ್ರ್ ಕೊಟ್ಟರೆ ತೊಗೊಂಡ್ಬಿಡ್ತೀರಾ? ನಾನು ಒಳ್ಳೆಯದಕ್ಕೆ ಕೊಟ್ಟಿದ್ದೆ ಅಂತ ಅನುಸಂಧಾನ ಹೇಗಿರುತ್ತೆ ಈಗ? ಪಾಪ, ನನ್ನ ಒಳ್ಳೆಯದಕ್ಕೆ ಡಾಕ್ಟ್ರ್ ಕೊಟ್ಟಿದ್ದಾನೆ ಅಂತ ಅನುಸಂಧಾನ ಇರುತ್ತಲ್ಲ. ನಮ್ಮ ಒಳ್ಳೆಯದಕ್ಕೆ ದೇವರು ಔಷಧಿ ಕೊಟ್ಟಿದ್ದಾನೆ ಅಂತ ಕರ್ಮಾಚರಣೆ ಮಾಡಬೇಕೇ ಹೊರತು ಬೈಕೊಂಡು ಮಾಡಬಾರದು. ನಮ್ಮನ್ನು ಎರಡು ದೋಷ ಮಾಡೋದಿಲ್ಲ, ಒಂದು ದೋಷ ಮಾಡಿದ್ರೆ ಬೈಕೊಂಡು ಮಾಡ್ತೇವೆ, ಇನ್ನೊಂದು ದೋಷ ಇನ್ನೂ ಕೆಲವರು ಬರೀ ಬೈತಾರೆ ಮಾಡೋದಿಲ್ಲ ಇದು ಮಾಡೋದಿಲ್ಲ, ಅದು ಇನ್ನೂ ಡೇಂಜರ್ ಅದು. ಒಂದು ಇವತ್ತು ಮೂರು ಹಂತದ ಜನ ಇರ್ತಾರೆ, ಅವನ್ನ ಬಿಟ್ಟುಬಿಡಿ. ಶ್ರದ್ಧಾವಂತಹ ಅನಸೂಯಂತಹ ಮುಚ್ಚಂತೆ ತೇಪಿ ಕರ್ಮಭಿ, ಅವರೆಲ್ಲ ಕರ್ಮದಿಂದ ಬಂಧನದ ಬಿಡುಗಡೆಯನ್ನು ಹೊಂದೇ ಹೊಂದುತ್ತಾರೆ. ಇಷ್ಟು ಭಗವಂತ ಹೇಳ್ತಾನೆ. ಇನ್ನು ನಾ ಮಾತು ಕೇಳೋದಿಲ್ಲ, ಅವಾಗ ಏನು ಮಾಡ್ತೀರಿ ಅಂತ ಮುಂದಿನ ಪ್ರಶ್ನೆ. ಇನ್ನು ಬರೀ ಮಾಡಿ ಅಂದರೆ ಮಾಡೋ ಗುಂಪಿಗೆ ಎಂದೂ ಸೇರೋದಿಲ್ಲ, ಮಾಡದೆ ಹೊರಿ ಮಾಡ್ತೇವೆ ಅಂದರೆ ಮನುಷ್ಯ ಸೇರ್ತಾನೆ. ಒಂದು ಪೆನಾಲ್ಟಿ ಕ್ಲಾಸ್ ಹಾಕಬೇಕಲ್ಲ, ಪೆನಾಲ್ಟಿ ಕ್ಲಾಸ್ ಹಾಕದೆ ಹೋದ್ರೆ ಅರ್ಥನೇ ಇರೋದಿಲ್ಲ. ಪರಮಾತ್ಮ ಪೆನಾಲ್ಟಿ ಏನು ಅಂತ ಹೇಳ್ತಾನೆ. ನನ್ನ ಮಾತನ್ನು ನಡೆಸ್ತಾ ಹೋದ್ರೆ ಏನು ಶಿಕ್ಷೆ ಕೊಡ್ತೇನೆ ಗೊತ್ತಾ? ಏತೇತದಭ್ಯಸೂಯಂತಹ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಯನಷ್ಠಾನ್ ಅಚೇತಸಃ. ಅಷ್ಟು ತೀಕ್ಷ್ಣವಾಗಿ ಹೇಳ್ತಾನೆ. ಏ ಮೇ ಮತಂ ನಿರಮಿತ್ಯಂ ಅನುತಿಷ್ಠಂತಿ ಅಲ್ಲ ಅಂದು ಹೇಳಿದ. ಏ ನಾನು ತಿಷ್ಠಂತಿ, ಏತೇತದಭ್ಯಸೂಯಂತಹ ನಾನು ತಿಷ್ಠಂತಿ ಮೇ ಮತಂ ಇದಂ ಮೇ ಮತಂ ಈ ನನ್ನ ಮತವನ್ನ ಏ ಯಾರು ಅಭ್ಯಸೂಯಂತಹ ಅಸೂಯ ಪಾಡುವವರಾಗಿ ನಾ ಅನುತಿಷ್ಠಂತಿ ಅನುಸರಿಸುವುದಿಲ್ಲವೋ ಅನುಸರಿಸಿ ನಡೆಯುವುದಿಲ್ಲವೋ ಅವ್ರ ಗತಿ ಏನಾಗುತ್ತೆ ಗೊತ್ತಾ? ಅವರು ಸರ್ವಜ್ಞಾನ ವಿಮೂಢ ಅಂತಾನ್ ವಿದ್ಯನಷ್ಠಾನ ಚೇತಸಃ. ಎಲ್ಲ ಜ್ಞಾನವನ್ನು ಕಳ್ಕೊಂಡು ಬಿಡ್ತಾರೆ ಅವರು, ಇರೋ ಜ್ಞಾನನೂ ಹೋಗಿಬಿಡುತ್ತೆ, ಕೊನೆಗೆ ನಾಶವಾಗಿ ಬಿಡ್ತಾರೆ ಅಂತ ಭಗವಂತ ಹೇಳ್ತಾನೆ. ಸರ್ವಜ್ಞಾನ ವಿಮೂಢ ಅಂತಾನ್ ವಿದ್ಯೆ ನಷ್ಟಾನ್ ಅಚೇತಸಃ. ತಿಳುವಳಿಕೆ ಇಲ್ಲದ ಜನಗಳು ಯುದ್ಧಬದ್ಧ ಜ್ಞಾನವನ್ನು ಕಳ್ಕೊಂಡು ನಷ್ಟರಾಗ್ತಾರೆ, ನಾಶ ಹೊಂದುತ್ತಾರೆ, ನರಕಾದಿ ಅನರ್ಥಗಳಿಗೆ ಹೋಗ್ತಾರೆ ಹೊರತು ಬೇರೆ ದಾರಿ ಇಲ್ಲ. ಅವರು ಮುಚ್ಚಂತೆ ಇವರು ನಷ್ಟಾನ್ ವಿದ್ಯೆ, ಇವರು ನಾಶವಾಗ್ತಾರೆ ಅವರು ಬದುಕ್ತಾರೆ. ಮೂರೇ ಶ್ಲೋಕಗಳು, ಮತ ಏನೋ ಒಂದು ಶ್ಲೋಕ, ಬಿಟ್ಟು ಮಾಡಿದರೆ ಏನಾಗುತ್ತೆ ಎರಡನೇ ಶ್ಲೋಕ, ಬಿಟ್ಟರೆ ಏನಾಗುತ್ತೆ ಮೂರನೇ ಶ್ಲೋಕ. ಈ ಮೂರು ಶ್ಲೋಕ ಜ್ಞಾಪಕ ಇದ್ದರೆ ನಾವು ಯಾವಾಗ ಮಾಡೋದಿಲ್ಲ ಅನಿಸುತ್ತಲ್ಲ ಎರಡನೇ ಶ್ಲೋಕ ಮೂರನೇ ಶ್ಲೋಕ ಓದಬೇಕಾಗ, ಮಾಡಲಿಕ್ಕೆ ಹೊರಟಾಗ ಎರಡನೇ ಶ್ಲೋಕ, ಏನು ಮಾಡಬೇಕು ಅಂತ ಅನಿಸಿದಾಗ ಮೊದಲನೇ ಶ್ಲೋಕ. ಈ ಮೂರು ಶ್ಲೋಕ ಓದಿಬಿಟ್ರೆ ಈ ಮೂರು ಶ್ಲೋಕ ನಿತ್ಯ ಪಾರಾಯಣ ಮಾಡಬೇಕು. ಆಗ ಭಗವದ್ಗೀತೆಯ ಮರ್ಮ ನಮ್ಮ ಮುಂದೆ ಸದಾ ಇದ್ದಂತೆ ಇರುತ್ತೆ. ಇದಕ್ಕಿನ್ನು ವಿವರಣೆಗಳು ಬೇಕು, ಆ ವಿವರಣೆಗಳೇನಂತ ನಾಳೆ ನೋಡ್ತಾ ಭಗವಂತ ಮುಂದುವರಿಸಿ ಈ ಕರ್ಮಾಚರಣೆಯ ಬಗ್ಗೆ ಅಪೂರ್ವ ಬೆಳಕನ್ನು ಚೆಲ್ತಾನೆ. ನಮ್ಗೆ ಇರತಕ್ಕಂಥ ಅನೇಕ ಸಂಶಯಗಳನ್ನು ಅಧ್ಯಾಯ ಓದೋ ಹೊತ್ತಿಗೆ ಪೂರ್ತಿ ಕಳೆದು ಬಿಡ್ತಾನೆ. ಅದು ನಾಳೆ ದಿವಸ ಮುಂದುವರಿಸೋಣ ಅಂತ ಹೇಳ್ತಾ, ನಾಳೆಯಿಂದ ಪ್ರವಚನದ ವೇಳೆ ಸ್ವಲ್ಪ ವ್ಯತ್ಯಾಸ ಉಂಟು. 7 ಗಂಟೆಗೆ ಅಂತ ಹೇಳಿ ತುಂಬ ಜನಕ್ಕೆ ಮನೆಗೆ ಹೋಗಿ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. 6:30 to 8:30 7:00 to 8:30 ಅಲ್ಲ, ಇನ್ನು ಮೇಲೆ 6:30 to 8:30 ಪ್ರವಚನ ಇರುತ್ತೆ. ನಾಳೆಯಿಂದನೇ ಈ ರೀತಿ ಬದಲಾವಣೆ ಇರುತ್ತೆ, ಆದ್ದರಿಂದ ಅದೆಲ್ಲರೂ ಗಮನಿಸಬೇಕು ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.